ಧನ್ಯವಾದಗಳು. ಈ ಮಹಾಭಾರತದ 7ನೇ ವಚನ ಮಾಲಿಕೆ ಕೆಲವು ಪ್ರಾರಂಭವಾಗಲಿದೆ. ಪ್ರಾಸ್ತಾವಿಕವಾಗಿ ಸ್ವಾಗತವನ್ನು ಬಯಸ್ತಾ ಒಂದು ಎರಡು ಮಾತನ್ನು ಆಡ್ತಾ ಇದ್ದೀನಿ. ದಯವಿಟ್ಟು ಶ್ರೋತೃಗಳು ಸಹಿಸಬೇಕಾಗಿ ಹೇಳ್ತಾ ಇದ್ದೀನಿ. ರಾಜ್ಯ ಇವತ್ತು ಈ ದಿನ ಕರ್ನಾಟಕ ರಾಜ್ಯ, ಹಿಂದೆ ಇದು ಮೈಸೂರು ರಾಜ್ಯವಾಗಿತ್ತು. ಮೈಸೂರು ರಾಜ್ಯ ಎಲ್ಲ ದೃಷ್ಟಿಯಲ್ಲೂ ಕೂಡ ಒಂದು ಮಾದರಿ ರಾಜ್ಯವಾಗಿತ್ತು. ತಮ್ಮೆಲ್ಲರಿಗೂ ಗೊತ್ತಿರೋ ವಿಷಯವೇ ಇದು. ರಾಜ ಮಹಾರಾಜರು ಮೈಸೂರಿನ ದಸರಾ ಉತ್ಸವಕ್ಕೆ ದೇಶದ ಮತ್ತು ರಾಷ್ಟ್ರದ ಅನೇಕ ಭಾಗಗಳಿಂದ ಗಣ್ಯ ವ್ಯಕ್ತಿಗಳನ್ನು ದಸರಾ ಉತ್ಸವಕ್ಕೆ ಆಮಂತ್ರಣ ನೀಡ್ತಾ ಇದ್ರು ಮಹಾರಾಜರುಗಳು. ಆಮಂತ್ರಣ ನೀಡುವಾಗ ನನಗೆ ತಿಳಿದ ಮಟ್ಟಿಗೆ ಮಹಾರಾಜರುಗಳು ವಿದೇಶದ ರಾಯಭಾರಿಗಳಿಗೆ, ಅವರ ಕುಟುಂಬದವರಿಗೆ, ಗಣ್ಯ ವ್ಯಕ್ತಿಗಳಿಗೆ ಆಮಂತ್ರಣವನ್ನು ನೀಡ್ತಾ ಮೈಸೂರು ರಾಜ್ಯಕ್ಕೆ ನವರಾತ್ರಿ ಉತ್ಸವಕ್ಕೆ ದಯಮಾಡಿಸಬೇಕು, ನೀವು ಮೈಸೂರು ರಾಜ್ಯಕ್ಕೆ ದಯಮಾಡಿಸೋದ್ರಿಂದ ನಿಮಗೆ ಆಗ್ತಕ್ಕಂಥ ಲಾಭ ಏನು ಅಂತ ಹೇಳಿ ಅವರು ಒಂದು ಆಮಂತ್ರಣ ನೀಡ್ತಾ ಇದ್ರಂತೆ. ಮೊದಲಿಗೆ ಮೈಸೂರು ರಾಜ್ಯಕ್ಕೆ ಬಂದ ತಕ್ಷಣ ಮೈಸೂರು ಸ್ಯಾಂಡಲ್ ಸೋಪ್ ಅಂತ ಏನಿದೆ, ಗಂಧದ ಸೋಪ್, ಅದನ್ನು ಉಪಯೋಗಿಸಿ ಕಾವೇರಿ ನೀರಿನಂತ ಪುಣ್ಯ ಜಲದಿಂದ ಸ್ನಾನವನ್ನು ಮಾಡಿ ಮೈಸೂರು ರೇಷ್ಮೆ ವಸ್ತ್ರಗಳನ್ನು ಒಟ್ಟು ಮೈಸೂರು ಮಲ್ಲಿಗೆಯನ್ನು ಮಾಲೆ ರೂಪದಲ್ಲಾಗಲಿ ಅಥವಾ ತಲೆಗೆ ಮುಡಿದು ಶ್ರೀರಂಗನಾಥನ ದರ್ಶನವನ್ನು ಮಾಡಿ ಮೈಸೂರಿಗೆ ಆಗಮಿಸಿ ಅಲ್ಲಿರ್ತಕ್ಕಂಥ ಮೈಸೂರು ಅರಮನೆ, ಲಲಿತ ಮಹಲ್ ಪ್ಯಾಲೇಸ್, ಲಲಿತಾದ್ರಿ ಪ್ಯಾಲೇಸ್, ಜಗನ್ಮೋಹನ್ ಪ್ಯಾಲೇಸ್ ಇವನ್ನೆಲ್ಲ ವೀಕ್ಷಿಸಿ ಸಂಜೆ ಮೈಸೂರು ವಾಸುದೇವಾಚಾರ್ಯರು, ಬಿಡಾರಂ ಕೃಷ್ಣಪ್ಪನವರು, ಬೀಣಾ ಶೇಷನವರು, ಮುತ್ತುಸ್ವಾಮಿ ದೀಕ್ಷಿತರು ಇಂಥ ಮಹಾನ್ ಸಂಗೀತ ವಿದ್ವಾಂಸರ ಬಾಯಿಂದ ಹರಿದಾಸರ ಕೃತಿಗಳನ್ನು ಕೇಳಿ ಇಷ್ಟು ಸಾಲದು. ಮಧ್ವಶಾಸ್ತ್ರದ ಗಂಗೆಯಿಂದ ಪಾವನರಾಗಿ ತಾವು ವಾಪಸ್ಸು ತೆರಳಬೇಕಾದರೆ ಶ್ರೀಗಂಧದಿಂದ ತಯಾರಿಸಿದ ಚಾಮುಂಡಿ ವಿಗ್ರಹವನ್ನು ಮತ್ತು ಶ್ರೀಕೃಷ್ಣನ ಪ್ರತಿಮೆಯನ್ನು ಕೊಂಡೊಯ್ಯಬೇಕು ಅಂತ ಹೇಳಿ ಆಮಂತ್ರಣ ನೀಡ್ತಾ ಇದ್ರಂತೆ. ಇದು ನನಗೆ ಹೇಳಿದವರು ಮಹಾರಾಜರ ಒಬ್ಬ ಸಹೋದರಿ. ಈ ವಿಚಾರ ಇವತ್ತು ಯಾಕೆ ಪ್ರಸ್ತಾಪನೆ ಮಾಡ್ತಾ ಇದ್ದೇನೆ ಅಂದರೆ, ಅಂಥ ಮಧ್ವಶಾಸ್ತ್ರದ ಗಂಗೆಯಲ್ಲಿ ಮಿಂದು ಪವಿತ್ರರಾಗಬೇಕು, ಜೀವನ ಸಾರ್ಥಕ ಮಾಡಿಸ್ಕೋಬೇಕು ಅಂತ ಯಾರ ಬಗ್ಗೆ ಮಹಾರಾಜರುಗಳು ಹೇಳ್ತಾ ಇದ್ರು, ಅಂತಹ ಮಧ್ವರಾಯರ ಹೆಸರನ್ನ ನಾಡಗೀತೆಯಿಂದ ಬಿಟ್ಟಾಗ ಅದು ಬಿಡೋದು ನಮಗೇನು ಅಂತ ನಷ್ಟ ಅಲ್ಲ. ಮಧ್ವಾಚಾರ್ಯರ ಸ್ಥಾನ ಯಾವತ್ತಿದ್ರೂ ಇದ್ದೇ ಇದೆ. ಆದರೆ ಅವರ ಬಗ್ಗೆ ಸ್ವಲ್ಪ ಇಲ್ಲ ಸಲ್ಲದ ಆರೋಪವನ್ನು ಮಾಡಿದಾಗ ತಾವೆಲ್ಲ ಪತ್ರಿಕಾ ಪೇಪರ್ನಲ್ಲಿ ನೋಡಿರ್ತೀರಾ, ಪ್ರಮುಖವಾಗಿ ಇಬ್ಬರು ವ್ಯಕ್ತಿಗಳು ಖಂಡಿಸಿದದನ್ನ, ಅದು ಸರಿಯಲ್ಲ ಅಂತ ಹೇಳಿದರು. ಒಬ್ಬರು ಪೇಜಾವರದ ಮಠದ ಶ್ರೀಪಾದರು, ಅವರು ಒಬ್ಬ ಸಂಸ್ಥೆಯನ್ನ ನಿರೂಪಿಸಿದ್ರು, ಸಮರ್ಥಿಸಿದ್ರು. ಎರಡನೆಯವರು ನಮ್ಮ ಪ್ರಭಂಜನಾಚಾರ್ಯರು. ನಾನು ಎಷ್ಟು ದೃಢವಾಗಿ ಮಾತಾಡ್ತಿದ್ದೇನೆ ಅಂದರೆ, ಪ್ರತಿ ಹಂತದಲ್ಲೂ ಕೂಡ ಅವರ ಜೊತೆ ನಾ ಇದ್ದಿದ್ರಿಂದ ಅವರ ಪಟ್ಟ ಶ್ರಮ ನನಗೆ ಗೊತ್ತು. ಮಾಧ್ಯವರಲ್ಲಿ ಎಷ್ಟು ಜನ ಮುಖಂಡರಿದ್ದಾರೆ, ಆದರೆ ಇವರ ಕಾಳಜಿ ಹೇಗಿತ್ತು ಅಂದರೆ, ಮೊದಲು ಆ ನ್ಯೂಸ್ ಪೇಪರ್ ಬಂದ ತಕ್ಷಣ ಎಲ್ಲ ಪೇಪರ್ಗೂ ಪತ್ರಿಕೆಯನ್ನ ಬರೆದ್ರು, ಲೆಟರ್ಸ್ ಬರೆದ್ರು. ಅದರಿಂದ ಏನು ಸಾರ್ಥಕವಾಗದೇ ಇದ್ದಾಗ ಯಾರು ಆರೋಪ ಮಾಡಿದ್ರೋ ಅವರ ಜೊತೆ ಮುಖ್ಯವಾಗಿ ಟೆಲಿಫೋನ್ ಮೂಲಕ, ದೂರದರ್ಶನ ಮೂಲಕ ಸಂಪರ್ಕ ಮಾಡಿದ್ರು. ಅದು ಕೂಡ ಸಾರ್ಥಕವಾಗದೇ ಇದ್ದಾಗ ಮಧ್ಯಮನವಮಿ ಒಳಗೆ ಈ ಒಂದು ಜಿಜ್ಞಾಸೆ ಏನಿದೆ ಅದು ಇತ್ಯರ್ಥವಾಗಬೇಕು ಅಂತ ಹೇಳಿ ದೊಡ್ಡ ಪತ್ರಿಕಾಗೋಷ್ಠಿಯನ್ನೇ ಮಾಡಿದ್ರು. ಪ್ರಾಬಲಿ ಇವೆಲ್ಲ ಪತ್ರಿಕೆಗಳನ್ನ ನೋಡುತ್ತೀರಾ, ಆ ಪತ್ರಿಕಾಗೋಷ್ಠಿಯಲ್ಲಿ ಸಮರ್ಥವಾಗಿ ಆಧಾರಗಳ ಪುರಾವೆ ಮೇಲೆ ಎಲ್ರಿಗೂ ಕನ್ವಿನ್ಸ್ ಆಗೋ ತನಕ ಮಾತಾಡಿದ್ರು. ಅಲ್ಲಿ ಒಂದು ಮಾತು ಹೇಳಿದ್ರು, 30ನೇ ತಾರೀಖು ಒಳಗಡೆ ಇದು ಇತ್ಯರ್ಥವಾಗಬೇಕು. ಮಧ್ವಾಚಾರ್ಯರ ಹೆಸರನ್ನು ನೀವು ಸೇರಿಸದೆ ಇದ್ರೆ ಪರವಾಗಿಲ್ಲ, ಆದರೆ ಈ ಆರೋಪ ಮಾಡಿ ಬಿಡೋದಾದ್ರೆ ನಮ್ದು ಅಭ್ಯಂತರವಿದೆಯೇ ಅನ್ನೋ ಮಾತನ್ನ ಪತ್ರಿಕಾಗೋಷ್ಠಿಗೆ ಹೇಳಿದ್ರು. ಅದು ಕೂಡ ಏನು ಆಗದೆ ಇದ್ದಾಗ ರಾಜ್ಯಪಾಲರನ್ನ ಭೇಟಿ ಮಾಡಿ, ಇದು ಜನವರಿ 29ನೇ ತಾರೀಕು ರಾಜ್ಯಪಾಲರನ್ನ ಭೇಟಿ ಮಾಡಿ ರಾಜ್ಯಪಾಲರಿಂದ ಬಂದ ಸಲಹೆ ಮೇರೆಗೆ ಮಾರನೇ ದಿನ ಅಂದ್ರೆ ಮಧ್ವನವಮಿ ದಿನ ಬೆಳಗ್ಗೆ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಯವರೆಗೆ ಭೇಟಿ ಮಾಡಕ್ಕೆ ಆಚಾರ್ಯರು ಹೋಗಿದ್ರು. ಅವಾಗ ನಾನು ಒಂದು ಸೇವೆ ಆಗತ್ತೆ ಅಂತ ಜೊತೆಗೆ ಹೋಗಿದ್ದೆ ಅಷ್ಟೇ. ನನಗೆ ಒಂದು ಆಶ್ಚರ್ಯ ಸಂಗತಿ, ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ, ಎಮರ್ಜೆನ್ಸಿ ಮೀಟಿಂಗ್ ಅದು. ಅವತ್ತು ಮುಖ್ಯ ಕಾರ್ಯದರ್ಶಿ, ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿ, ಒಬ್ಬ ಸೀನಿಯರ್ ಐಎಎಸ್ ಆಚಾರ್ಯರು ನೋಡಿದ ತಕ್ಷಣ ಕ್ಯಾಬಿನೆಟ್ ಹಾಲ್ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಅಷ್ಟಕ್ಕೆ ಬಿಡಲಿಲ್ಲ, ಅವರ ಮಿಕ್ಕಿದ ಐಎಎಸ್ ಕೆಎಎಸ್ ಆಫೀಸರ್ ಯಾರಿದ್ದಾರೆ ಅವರಿಗೆ ಇಂಥ ವಿದ್ವಾಂಸರು ನಮ್ಮ ವಿದ್ವಾಂಸದಲ್ಲಿ ಕಾಲಿಟ್ಟಿದ್ದಾರೆ, ಮುಂಚೆ ನಮಸ್ಕಾರ ಮಾಡ್ರಿ ಅವರಿಗೆ ಇಂತಕ್ಕಂಥ ಸಲಹೆ ಕೊಟ್ಟರು. ಅಲ್ಲಿಂದ 1 ನಿಮಿಷಗಳ ಕಾಲ ಮುಖ್ಯಮಂತ್ರಿಯವರ ಜೊತೆ ಭೇಟಿ ಆಯಿತು. ಆ ದಿನ ಸಾಯಂಕಾಲ ನೀವೆಲ್ಲ ನ್ಯೂಸ್ನಲ್ಲಿ ಕೇಳಿದ್ದೀರ, ಮಧ್ವರ ಹೆಸರು ನಾಡಗೀತೆಯಲ್ಲಿ ಸೇರ್ತು. ಇಷ್ಟು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಲಕ್ಷಾಂತರ ಜನ ಮಾಧ್ವರು ಇರತಕ್ಕಂಥ ಸಮಾಜದಲ್ಲಿ ತುಂಬಾ ಸಂಸ್ಥೆಗಳಿದೆ ನಮ್ಮ ಮಾಧ್ವ ಸಮಾಜದಲ್ಲಿ, ಯಾರು ಅಂತ ಪ್ರತಿಭಟನೆ ವ್ಯಕ್ತಪಡಿಸದೇ ಇದ್ದಾಗ ಒಬ್ಬ ವ್ಯಕ್ತಿ ಆ ಮಾದರಿಯಲ್ಲಿ ನಿಂತು ನಮಗೆ ಏನು ಸಲ್ಲಬೇಕು, ನ್ಯಾಯವಾಗಿ ಏನು ಸಲ್ಲಬೇಕು ಅದನ್ನ ಸಲ್ಲಿಸಿದ್ದಾರೆ. ಅಂತಹ ಪ್ರಭಂಜನಾಚಾರ್ಯರು ನಮಗೆ ಇವತ್ತು ಮಾಧ್ವರಿಗೆ ಮಾತ್ರ ಅಲ್ಲ, ಬ್ರಾಹ್ಮಣ ಸಮುದಾಯಕ್ಕೆ ಮಾತ್ರವಲ್ಲ, ಸಂಪೂರ್ಣ ಹಿಂದೂ ಸಮುದಾಯಕ್ಕೆ ಒಬ್ಬ ಆಚಾರ್ಯಪ್ರಾಯರಾಗಿದ್ದಾರೆ. ಅಂತಹವರು ನಮ್ಮ ಕರೆಯನ್ನು ಒಪ್ಪಿ ಮಹಾಭಾರತವನ್ನ 6 ವಾರದಿಂದ ಹೇಳ್ತಾ ಬಂದಿದೆ, 6 ತಿಂಗಳಿಂದ ಈಗ 7ನೇ ತಿಂಗಳು ಹೇಳ್ತಾ ಬಂದಿರೋದು ನಮ್ಮೆಲ್ಲ ಸಹಯೋಗ. ಅಂತಹ ಆಚಾರ್ಯರಿಗೆ ಅವರ ಬಾಲ್ಯ ಸ್ನೇಹಿತರು ಮತ್ತು ಶಿಷ್ಯರು ಆದ ಮುದ್ದಲಾಪುರ್ ಶ್ರೀನಿವಾಸರಾಯರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತಿಸಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ.
ಒಂದು ನಿಮಿಷ, ನಾನು ಹೆಚ್ಚು ವೇಳೆ ತಗೊಳ್ಳಲ್ಲ. ಈ ಕಾರ್ಯಕ್ರಮ ಹಿಂದೆ ಯಾವತ್ತೂ ಆಗಬೇಕಾಗಿತ್ತು, ಒಂದು ಸಂದರ್ಭದಲ್ಲಿ ಕಾರಣಾಂತರಗಳಿಂದ ಆಗಲಿಲ್ಲ. ಇವತ್ತು ಒಂದು ನಮಗೆಲ್ಲ ಮಾಧ್ವರಿಗೆ ಒಂದು ಪವಿತ್ರವಾದ ದಿನ ಅಂತ ಹೇಳ್ಬೋದು. ಯಾಕಂದರೆ ಸನ್ಮಾನ ಮಾಡಿಸ್ಕೊಳ್ತಿರೋದು ಶ್ರೀಮದ್ ಆಚಾರ್ಯರಿಗೆ ಅತ್ಯಂತ ಪ್ರಿಯವಾದವರು ನಮ್ಮ ಪ್ರಬಂಧನಾಚಾರ್ಯರು. ಇಡೀ ನಾವು ಮಾಧ್ವ ಸಮಾಜ, ಇಡೀ ಕರ್ನಾಟಕ ಅವರಿಗೆ ಎಷ್ಟು ಋಣ, ಇಷ್ಟು ಜನ್ಮ ಋಣ ತೀರಿದ್ರು ಅದು ಕಡಿಮೆನೇ ಅಂತ ಹೇಳ್ಬೋದು. ಈ ನನಗೆ ಈ ಒಂದೆರಡು ಮಾತಾಡೋದಕ್ಕೆ ಆಸ್ಪದ ಕೊಟ್ಟಿದ್ದಕ್ಕೆ, ಮಾಲಾರ್ಪಣೆ ಮಾಡೋದಕ್ಕೆ ಆಸ್ಪದ ಕೊಟ್ಟಿದ್ದಕ್ಕೆ ನಮ್ಮ ಗುರುರಾಜ್ ದೇಶ್ಮುಖರಿಗೆ, ನಿಮ್ಮೆಲ್ಲರ ಪರವಾಗಿ ನಾನು ಅವ್ರಿಗೆ ಅನಂತ ಧನ್ಯವಾದಗಳನ್ನು ಹೇಳ್ತೇನೆ.
ಇನ್ನು 6 ತಿಂಗಳಿಂದ ನಡೀತಕ್ಕಂಥ ಪ್ರವಚನಕ್ಕೆ ತಾವು ಪ್ರತಿ ದಿನ, ಪ್ರತಿ ವಾರ, ಪ್ರತಿ ತಿಂಗಳು ಅಧಿಕ ಸಂಖ್ಯೆಯಲ್ಲಿ ಬಂದು ಈ ಪ್ರವಚನದ ಲಾಭವನ್ನು ಪಡೀತಾ ಇದ್ದೀರಾ. ಒಂದು ಮಾತು ಆಡ್ತಾ ಇರೋದ್ರಿಂದ ಆಡೇ ಬಿಡ್ತೀನಿ, ಇನ್ನೊಂದು ನಿಮಿಷ ಜಾಸ್ತಿ ಆದರೂ ಪರವಾಗಿಲ್ಲ. ನನಗೆ ಸುಮಾರು ಬೆಂಗಳೂರಿನಲ್ಲಿ ನಾನಾ ಭಾಗದಲ್ಲಿರ್ತಕ್ಕಂಥ ಜನಗಳ ಸಂಪರ್ಕ ಇದೆ. ಇಂದಿರಾನಗರ್ನಲ್ಲಿ, ಕೋರಮಂಗಲ್ನಲ್ಲಿ ನನ್ನ ಸ್ನೇಹಿತರುಗಳಿದ್ದಾರೆ. ಅವರು ಒಂದೊಂದು ಸತಿ ಅಂತಾರೆ, ನಾವು ಏನು ಬೆಂಗಳೂರಿನಲ್ಲಿ ಇದೀವೋ ಅಥವಾ ಅಬುದಾಬಿನಲ್ಲೋ ದುಬೈನಲ್ಲೋ ಅಮೆರಿಕಾದಲ್ಲೋ ಇದೀವೋ ಅನ್ನತಕ್ಕಂಥ ಸಂಶಯ ಬರುತ್ತೆ ನಮಗೆ. ಯಾವ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ, ಆಧ್ಯಾತ್ಮಿಕ ಕಾರ್ಯಕ್ರಮ ನಮ್ಮ ಬಡಾವಣೆಯಲ್ಲಿ ನಡೆಯೋದೇ ಇಲ್ಲ ಅಂತ. ಇವತ್ತು ಗಿರಿನಗರದ ಜನತೆ, ಗಿರಿನಗರದ ಸುತ್ತಮುತ್ತಲಿನ ಜನತೆ ಖಂಡಿತವಾಗ್ಲೂ ಒಂದು ವಾಸ ಜಾಗದಲ್ಲಿ ವಾಸ ಮಾಡ್ತೀವಿ ಅಂದ್ರೂ ಕೂಡ ಒಂದು ಪುಣ್ಯನೇ ಇರಬೇಕು. ನಾನು ಹೆಸರೇಳಕ್ಕೆ ಹೋಗಲ್ಲ. ಈ ಗಿರಿನಗರದಲ್ಲಿ ರಾಮದೇವರ ದೇವಸ್ಥಾನ, ಲಕ್ಷ್ಮೀನಾರಾಯಣ ದೇವಸ್ಥಾನ, ಪ್ರಾಣದೇವರ ದೇವಸ್ಥಾನ, ನವಗ್ರಹ ದೇವಸ್ಥಾನ, ಶಾರದಮ್ಮನವರ ದೇವಸ್ಥಾನ, ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನ, ಭಾಗವತ ಆಶ್ರಮ, ಗಣಪತಿ ಸಚ್ಚಿದಾನಂದ ಆಶ್ರಮ, ಮತ್ತೆ ವಾಸವಿ ದೇವಸ್ಥಾನ, ಇಷ್ಟೆಲ್ಲ ಇರತಕ್ಕಂಥ ಜಾಗ ಅತಿ ಪವಿತ್ರವಾದ ಜಾಗ. ಈ ಜಾಗವನ್ನ ಆಧ್ಯಾತ್ಮಿಕ ಒಂದು ಕೇಂದ್ರವಾಗಿ ಆಗಬೇಕು ಅಂತಕ್ಕಂಥ ನಮ್ಮ ಆಸೆ. ಅದಕ್ಕೆ ನಿಮ್ಮ ಸಹಕಾರ ಖಂಡಿತ ದೊರೆತರೆ ಆಗತ್ತೆ ಅಂತ ಹೇಳಿ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ಸ್ವಾಗತ ಬಯಸ್ತಾ ನನ್ನ ನಾಲ್ಕು ಮಾತನ್ನ ಕೇಳಿದ್ದಕ್ಕೆ ನನ್ನ ಕೃತಜ್ಞತೆಯನ್ನ ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಈಗ ಪ್ರವಚನ ಮುಂದುವರಿಯೋದು.
ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಸ್ಯ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷ ಸರಸಿಜ ನಯನೋಸೌ ಶ್ರೀಪತಿರ್ ಮಾನದೋನಃ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಯೋ ವಿಪ್ರಲಂಭ ವಿಪರೀತಮತಿ ಪ್ರಭೂತಾನ್ ವಾದಾನ್ ನಿರಸ್ಯ ಕೃತವಾನ್ ಭುವಿ ತತ್ವವಾದಂ ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯಂತಂ ಆನಂದತೀರ್ಥ ಮುನಿವರ್ಯಮಹಂ ನಮಾಮಿ. ವಾಣಿತೇ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ. ಹರಾಯ ಭಜತಾನಿಷ್ಟ ಹರಾಯ ಪುರವೈರಿಣೇ ಭವಾಯ ಭವತೇ ಭೂಯಾತ್ ಶಿವಾಯ ಶಿರಸಾ ನಮಃ. ಉಮೇಶಾದ್ಯಾ ಸುರಾವೋಹಂ ಯಿಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಕಂ. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಸುಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಮುದಾಹೃತಂ. ವಾದಿರಾಜಗುರೂನ್ ವಂದೇ ರಘೂತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹಂ. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೇ ಗುರೂನ್ ಮಮ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಪರಮ ಪವಿತ್ರವಾದ ಶ್ರೀಮನ್ ಮಹಾಭಾರತ ವಿಶ್ವಖ್ಯಾತಿಯ ಮಹೋನ್ನತವಾದಂತಹ ಆಧ್ಯಾತ್ಮಿಕ ಕೃತಿ. ಒಂದು ಕಡೆಗೆ ಅದು ಇತಿಹಾಸ, ಇನ್ನೊಂದು ಕಡೆಗೆ ತತ್ವಶಾಸ್ತ್ರ, ಮತ್ತೊಂದು ಕಡೆಗೆ ರಾಜನೀತಿಯನ್ನು ತಿಳಿಸ್ತಕ್ಕಂಥ ಅತ್ಯಮೋಘವಾದ ಕೃತಿ. ಅಂತಹ ಸಕಲ ವಿಧ ವೈವಿಧ್ಯಗಳನ್ನು ಹೊಂದಿರತಕ್ಕಂತಹ, ಎಲ್ಲ ವೈಶಿಷ್ಟ್ಯಗಳನ್ನು ಹೊಂದಿರತಕ್ಕಂತಹ ಮತ್ತೊಂದು ಕೃತಿಯನ್ನು ಜಗತ್ತು ಕಂಡೇ ಇಲ್ಲ ಅಂತ ಹೇಳಿದರೆ ಎಷ್ಟು ದೊಡ್ಡ ಗ್ರಂಥ ಮಹಾಭಾರತ ಅಂತ ನಮಗೆ ಅರ್ಥವಾಗುತ್ತೆ. ಮಹಾಭಾರತ ಅನ್ನೋ ಹೆಸರೇ ಅದಕ್ಕೆ ಸಂದಿರತಕ್ಕಂಥ ದೊಡ್ಡ ಗೌರವ. ಅಂತ ಮಹಾಭಾರತದ ಪ್ರತಿಯೊಂದು ಭಾಗವೂ ರೋಚಕನೇ. ಅಲ್ಲಿರ್ತಕ್ಕಂಥ ಪಾತ್ರಗಳೇ ಇರಬಹುದು, ಕಥೆ ಇರಬಹುದು, ತತ್ವ ಇರಬಹುದು, ವರ್ಣನೆಗಳಿರಬಹುದು, ಯಾವುದೇ ಒಂದು ಹಿನ್ನೆಲೆಯಲ್ಲಿ ನೋಡಿದರೂ ಕೂಡ ಅಂಥ ಒಂದು ಕೃತಿಯನ್ನು ಜಗತ್ತು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅಷ್ಟು ಉನ್ನತೋನ್ನತವಾಗಿರತಕ್ಕಂಥ ಕೃತಿ ಅದು. ಅದು ಮೂಲತಃ ಪಾಂಡವ ಕೌರವರ ಇತಿಹಾಸವನ್ನು ಹೇಳುವ ನೆಪದಲ್ಲಿ ಧರ್ಮಾಧರ್ಮಗಳ ಸಂಘರ್ಷವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ನಿರೂಪಣೆ ಮಾಡತಕ್ಕಂಥ ಕೃತಿ ಅದು. ಧರ್ಮದ ಒಂದು ಗುರಿ ಭಗವಂತನನ್ನು ಆರಾಧಿಸಬೇಕು ಅಂಥೇಳಿ, ಅಧರ್ಮದ ಒಂದು ಗುರಿ ಈ ಧರ್ಮದ ದಾರಿ ತಪ್ಪಿಸಬೇಕು ಅಂಥೇಳಿ ಪಾಂಡವರನ್ನು ದುರ್ಯೋಧನ ಪ್ರತಿ ಹೆಜ್ಜೆಯಲ್ಲೂ ಸಹ ಕಾಣಲಿಕ್ಕೆ ಪ್ರಯತ್ನ ಪಡ್ತಾರೆ. ಅವರಿಂದ ಜಗತ್ತಿಗೆ ಲಾಭ ಸಿಗಬಾರದು ಅಂತಕ್ಕಂಥದ್ದು ಅವನ ಯೋಜನೆ. ಅದಕ್ಕೋಸ್ಕರ ಅವನು ಮಾಡಿದ ಕೆಲಸಗಳೇ ಇಲ್ಲ. ಎಲ್ಲ ವಿಧವಾದ ದೃಷ್ಟಿಯಲ್ಲೂ ಕೂಡ ದುರ್ಯೋಧನ ಅವನ ಅನುಯಾಯಿಗಳು ಪಾಂಡವರಿಗೆ ವಿರೋಧಿಗಳಾಗಿ ರೂಪುಗೊಳ್ಳುತ್ತಾ ಹೋಗ್ತಾರೆ. ಪಾಂಡವರು ಪ್ರತಿಯೊಂದು ಹಂತದಲ್ಲೂ ಕೂಡ ಅದನ್ನು ಗೆಲ್ತಾ ಹೋಗ್ತಾರೆ. ಅದು ಭಾರಿ ವಿಶೇಷ. ಬಹಳ ಜನಕ್ಕೆ ನಮಗೆ ಅನುಕೂಲ ಇದ್ದರೆ ಸಾಧನೆ ಮಾಡ್ತೇವೆ ಎಂಬ ಜನಗಳೇ ಜಾಸ್ತಿ. ನಮಗೆಲ್ಲ ಅನುಕೂಲ ಇದ್ದರೆ ಮಾಡ್ತೇವೆ ಅಂತೇಳಿ, ಅನುಕೂಲ ಇದ್ದರೆ ಮಾಡೋದೇನು ದೊಡ್ಡದಲ್ಲ, ಈ ಪ್ರತಿಕೂಲ ಇದ್ದಾಗ ಮಾಡೋದನ್ನು ಸಾಧನೆ ಅಂತ ಕರೀತಾರೆ. ಎಲ್ಲ ಪ್ರತಿಕೂಲಗಳು ಸೇರಿದಾಗಲೂ ಕೂಡ ಧೃತಿಗೆಡದೆ ಹೋರಾಡತಕ್ಕಂಥ ಮನೋಭಾವ ಪಾಂಡವರು. ಅವರ ಕಥೆ ಇಡೀ ಜಗತ್ತಿಗೆ ಹೊಸ ಉತ್ಸಾಹ ಕೊಡತಕ್ಕಂಥ ಕಥೆ. ಒಬ್ಬರ ಜೀವನದೊಳಗೆ ಅಷ್ಟು ವೈವಿಧ್ಯಮಯವಾದ ಆತಂಕಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆ ಅವತಾರ ಕಾಲದಿಂದ ಹಿಡಿದು ಪ್ರತಿಯೊಂದು ಹಂತದಲ್ಲೂ ಕೂಡ ಅವರಿಗೆ ಚಿತ್ರ ವಿಚಿತ್ರವಾದ ವಿಘ್ನಗಳ ಸರಮಾಲೆಯೇ ಬರ್ತಾ ಹೋಗುತ್ತೆ. ಅದನ್ನೆಲ್ಲ ಅವರು ಲೀಲಾಜಾಲವಾಗಿ ಎದುರಿಸ್ತಾರೆ ಎಂಬುದು ಭಾರಿ ವಿಶೇಷ. ಗೆಲ್ತಾರೆ ಅಷ್ಟೇ ಅಲ್ಲ, ಲೀಲಾಜಾಲವಾಗಿ ಗೆಲ್ತಾರೆ, ಆದರ್ಶಪ್ರಾಯವಾಗಿ ಗೆಲ್ತಾರೆ. ಅವರದ್ದೇನಿದ್ರು ಕೂಡ ರಾಜಮಾರ್ಗ, ಧರ್ಮದ ಮಾರ್ಗ, ವಂಚನೆ ಕಪಟಗಳ ಹೆಸರೇ ಇಲ್ಲ. ಇಂಥ ಪವಿತ್ರ ಜೀವನ ಪಾಂಡವರದ್ದು. ಕೌರವರದ್ದು ತದ್ವಿರುದ್ಧವಾದದ್ದು. ಗುರಿ ಎಷ್ಟು ಕೆಟ್ಟದ್ದೋ ಆ ಮೀನ್ಸು ಅಷ್ಟೇ ಕೆಟ್ಟದ್ದು. ಅವರು ಎಷ್ಟೋ ಸತಿ ಗುರಿ ಒಳ್ಳೆಯದಾಗಿ ಮೀನ್ಸ್ ಕೆಟ್ಟದ್ದಾಗಿದ್ದರೆ ಜನ ಬೈತಾರೆ, ಅದು ಲೋಕ ಮೆಚ್ಚೋದಿಲ್ಲ. ಅಂತ ಹೊತ್ತಿನೊಳಗೆ ಗುರಿಯೂ ಕೆಟ್ಟದ್ದು, ಅದು ಕೆಟ್ಟ ದಾರಿಯೂ ಕೆಟ್ಟದ್ದು. ಪಾಂಡವರನ್ನ ಎದುರಿಸಿದ್ದೇ ಮಹಾ ತಪ್ಪು. ಮೊದಲನೇದಾಗಿ ಪಾಂಡವರೇ ನಿಜವಾದ ವಾರಸುದಾರ ರಾಜ್ಯಕ್ಕೆ ಪಾಂಡವರೇನೆ. ಎದುರಿಸಿದ ದಾರಿಯಾದರೂ ಎಂಥದ್ದು? ಕಪಟದ್ಯೂತದಂತಹ ಅತ್ಯಂತ ಹೀನಾಯವಾದ ಮಾರ್ಗವನ್ನು ಹಿಡಿತಾರೆ. ಅತ್ಯಂತ ಜಗತ್ತು ಕಂಡಂತಹ ಭಾರಿ ದುಷ್ಟ ಮಾರ್ಗ ಈ ಜೂಜಿನಿಂದ ಗೆಲ್ತಕ್ಕಂಥ ಮಾರ್ಗ. ಅದು ಕೂಡ ಕಪಟದ್ಯೂತ. ಆರಿಸಿಕೊಂಡಿದ್ದು ತನ್ನ ಜಾಗ, ಈ ಹೋಮ್ ಪಿಚ್ ಅಂತಾರಲ್ಲ, ತನಗೊಳ್ಳೆ ಸಪೋರ್ಟ್ ಇರತಕ್ಕಂಥ ಜಾಗ ಆರಿಸ್ಕೊಂಡು ಬಿಡ್ತಾರೆ. ಎಲ್ಲ ತಮ್ಮ ಜನಗಳೇನೆ, ಪ್ರತ್ಯೇಕ ವೇದಿಕೆ ಅದಕ್ಕೊಂದು. ಪಾಂಡವರನ್ನ ದೊಡ್ಡವರ ಮಾತಿನ ಒಂದು ಹಿನ್ನೆಲೆಯಲ್ಲಿ ಅವರನ್ನು ಬಂಧಿಸ್ತಾನೆ. ಧರ್ಮರಾಜರ ಸಜ್ಜನಿಕೆಯನ್ನ ಅಂಡ್ಯೂ ಅಡ್ವಾಂಟೇಜ್ ಅಂತ ಹೇಳ್ತೇವಲ್ಲ, ಅದರ ದುರ್ಲಾಭ ಪಡೆಯಲಿಕ್ಕೆ ಪ್ರಯತ್ನ ಪಡ್ತಾರೆ. ದೊಡ್ಡವರ ದೊಡ್ಡತನವನ್ನ ಅವರ ದೌರ್ಬಲ್ಯ ಅಂತ ಭಾವಿಸಿದರೆ ಅದೇ ನಿಜವಾದ ಮೂರ್ಖತನ. ಅದು ದೊಡ್ಡವರ ಮಾತನ್ನು ಧರ್ಮರಾಜ ಕೇಳ್ತಾನೆ, ಅದಕ್ಕೆ ಅವನ ಜೂಜೀಬಾ ಅಂತ ಹೇಳಿ ಕಳಿಸೋ. ಆ ಮೂಲಕವಾಗಿ ಅತ್ಯಂತ ಕುತಂತ್ರವನ್ನೇ ದುರ್ಯೋಧನ ಹೆಣಿತಾನೆ. ಅದಕ್ಕೆ ಸಹಕಾರಿಯಾಗಿ ಶಕುನಿಯಂಥ ಮಹಾಧೂರ್ತ ಅವರಿಗೆ ಸಿಗ್ತಾನೆ. ಪಾಂಡವರು ಬರ್ತಾರೆ. ವಿಚಿತ್ರವಾದ ರೀತಿಯಲ್ಲಿ ದ್ಯೂತ ಪ್ರಸಂಗ ನಡೆದಿದ್ದನ್ನು ನೋಡಿದ್ದೇವೆ. ಪ್ರತಿಯೊಂದು ಹಂತದಲ್ಲೂ ಮೋಸ. ದ್ಯೂತಕ್ಕೆ ಕರೆದಿದ್ದೇ ಮೋಸ. ಆಡಕ್ಕೆ ಶುರು ಮಾಡೋಕೆ ನಾನು ಆಡೋದಿಲ್ಲ, ಈ ಶಕುನಿ ಆಡ್ತಾನೆ ಅಂತ ಮುಂದ್ಬಿಟ್ಟಿದ್ದು ಮತ್ತೊಂದು ದೋಷ. ಮತ್ತು ಆಟದಲ್ಲಿ ಬರೀ ಮೋಸವೇನೆ. ಆ ಮೊದಲು ಜಗತ್ತು ಕಂಡರಿಯದೇ ಇದ್ದಂತಹ ಪಣಗಳನ್ನು ಇಡ್ತಾ ಹೋಗ್ತಾರೆ. ವ್ಯಕ್ತಿಗಳನ್ನೇ ಸೋಲೋದು, ತನ್ನ ಅತ್ಯಂತ ಸಹೋದರರನ್ನೇ ಸೋಲೋದು, ದ್ರೌಪದಿಯನ್ನೇ ಸೋಲೋದು, ತನ್ನನ್ನೇ ಸೋತುಕೊಳ್ಳೋದು, ಇದು ನಂಬಲಿಕ್ಕೆ ಸಾಧ್ಯವಿಲ್ಲದೆ ಹೋದರೂ ಕೂಡ ನಡೆದಿದ್ದು ಹೌದು. ಎಷ್ಟೋ ಸತ್ಯ ನಡೆಯೋ ಕಥೆ ಹೇಗಿರುತ್ತೆ ಅಂದರೆ, ನಾವು ಸೃಷ್ಟಿ ಮಾಡಿ ಊಹೆ ಮಾಡಿದರೂ ಅಷ್ಟು ಸತ್ಯ ಊಹೆ ಮಾಡಲಿಕ್ಕಾಗೋದಿಲ್ಲ. ನಾವು ನಂಬಲಿಕ್ಕೆ ಊಹಿಸಲಿಕ್ಕೆ ಸಾಧ್ಯವಿಲ್ಲದಂಥ ಘಟನೆ ಅಲ್ಲಿ ನಡೆದೋಯಿತು. ತುಂಬಿದ ಸಭೆಯಲ್ಲಿ ಅವಮಾನ ಮಾಡಲು ಕೊಟ್ಟಿದ್ದಾರೆ. ಇವತ್ತಿಗೂ ಸಹ ಭ್ರಷ್ಟಾಚಾರವನ್ನು ಕಾಣ ಮಾಡಲಿಕ್ಕೆ ಮನುಷ್ಯ ಹಿಂಜರಿತಾನೆ. ಭ್ರಷ್ಟಾಚಾರ ಮಾಡಿದ್ರೂ ಮಾಡಿಲ್ಲ ಅಂತ ಹೇಳುತ್ತಾರೆ. ಇವತ್ತು ಸ್ವಲ್ಪ ಬದಲಾಯಿಸಿಕೊಂಡಿದ್ದಾರೆ. ಭ್ರಷ್ಟಾಚಾರ ಮಾಡಿಲ್ಲ ಅನ್ನೋದಿಲ್ಲ, ಅವರಷ್ಟು ಮಾಡಿಲ್ಲ ಅಂತಾರಷ್ಟೇ. ಸ್ವಲ್ಪ ಬದಲಾವಣೆ ಈಗಾಗಲೇ ಹಿಂದಿನ ಸರ್ಕಾರದಷ್ಟು ಮಾಡಿಲ್ಲ ಅನ್ನೋ ಎಷ್ಟೋ ಭಾಷೆ ಅನ್ನೋ ಭ್ರಮೆಯನ್ನು ಹುಟ್ಟಿಸ್ತಾ ಹೋಗ್ತಾರೆ. ಮತ್ತು ಆ ಮೂಲಕವಾಗಿ ತೀರಾ ಹೇಳಿಕೆ ಕೊಡಬೇಕಾದರೂ ಕೂಡ ಭಾರಿ ಧರ್ಮಿಷ್ಠರಾಗಿರಬೇಕು, ವಿಶಾಲ ಹೃದಯರಾಗಿರಬೇಕು, ಮೋಸ ಮಾಡಬಾರ್ದು. ಹೇಳಿಕೆಗಳನ್ನಾದ್ರೂ ಕೊಡ್ತಾರೆ ಕೊನೆ ಪಕ್ಷ. ದುರ್ಯೋಧನ ಹಾಗಲ್ಲ, ದ್ಯೂತದಲ್ಲಿ ಆ ರೀತಿ ಮಾಡಿದ್ದ ಅಷ್ಟೇ ಅಲ್ಲದೇನೆ ಸಭೆಗೆ ದ್ರೌಪದಿಯನ್ನು ಎಳೆ ತರಿಸ್ತಾನೆ. ಎಂಥ ಪಾಪಿಯವರು, ಎಳೆ ತರಿಸ್ತಾನೆ. ಒಬ್ಬ ಸ್ತ್ರೀಯ ಮೇಲೆ ಮಾಡಿದ ದೌರ್ಜನ್ಯ, ಒಬ್ಬ ಯುವರಾಣಿಯ ಮೇಲೆ ಮಾಡಿದ ದೌರ್ಜನ್ಯ, ಮಹಾರಾಣಿಯ ಮೇಲೆ ಮಾಡಿದ ದೌರ್ಜನ್ಯ, ಬಂಧುಗಳ ಮೇಲೆ ಮಾಡಿದ ದೌರ್ಜನ್ಯ, ಭಾರಿ ಶಿಷ್ಟ ಜನತೆಯ ಮೇಲೆ ಮಾಡಿದ ದೊಡ್ಡ ಅನ್ಯಾಯ, ಅದನ್ನೆಲ್ಲವನ್ನು ಕೂಡ ಎಲ್ಲಿ ಮಾಡ್ತಾನೆ? ದೊಡ್ಡವರು ಎದುರಿಗೆ ಮಾಡ್ತಾನೆ. ಅದು ಭಾರಿ ವಿಶೇಷ, ಸಭೆಯಲ್ಲೇ ಮಾಡ್ತಾರೆ. ಇವತ್ತು ಅಸೆಂಬ್ಲಿಯಲ್ಲೋ ಪಾರ್ಲಿಮೆಂಟ್ಲಲ್ಲೋ ಅನ್ಯಾಯವಾದರೆ ಯಾವ ಮಟ್ಟದ ಲೋಕ ಕೆಟ್ಟೋಗಿದೆ ಅಂತ ಊಹಿಸಬಹುದು ನಾವು. ಅದನ್ನು ಮೀರಿ ದುರ್ಯೋಧನ ಮಾಡುತ್ತಾನೆ. ಭೀಷ್ಮ, ದ್ರೋಣರು, ವಿದುರ, ಅಶ್ವತ್ಥಾಮರು ಎಂತೆಂಥವರಿದ್ದಾರೆ, ಬಾಲ್ಯಕ ರಾಜ ಇದ್ದಾನೆ, ಧೃತರಾಷ್ಟ್ರ ಗಾಂಧಾರಿಯರಿದ್ದಾರೆ, ಅಷ್ಟೆಲ್ಲ ಜನಗಳ ಎದುರಿಗೆ ದುರ್ಯೋಧನ ಅತ್ಯಂತ ಹೀನಾಯವಾಗಿ ನಡ್ಕೊಡುತ್ತಾನೆ. ಅವನ ಮಾತುಗಳಂತೂ ಅತ್ಯಂತ ಅಸಾಂಸ್ಕೃತಿಕವಾದ ಮಾತುಗಳು, ಧರ್ಮದ ಎಲ್ಲೆಯನ್ನು ಮೀರಿದ್ದು. ಅಪತಿರ್ಹಿಯಸಿ ಕಲ್ಯಾಣಿ ಗಚ್ಚ ದುರ್ಯೋಧನಾಲಯಂ. ಇವ ಗಂಡಂದರೇ ಇಲ್ಲ ದ್ರೌಪದಿ, ನಮ್ಮನಿಗಪ್ಪ ಅಂತ ಕರೀತಾನಲ್ಲ ದುರ್ಯೋಧನ, ಎಂಥ ಅನ್ಯಾಯ ಇದು. ತುಂಬಿದ ಸಭೆಯಲ್ಲಿ ಆ ಮಾತನ್ನು ಕರೀತಾನೆ ಅಂತ ಹೇಳಿದರೆ ಅವನ ನಿರ್ಭೀತವಾದಂತಹ ದುಷ್ಟತನ ಅವನದ್ದು. ಅದಕ್ಕೆ ಅಧರ್ಮ ಹೇಗೆ ಮಾಡಿದರೂ ಅಧರ್ಮನೇ, ಆದರೆ ಅದನ್ನು ಗುಟ್ಟಾಗಿ ಮಾಡೋದು ಬೇರೆ, ಅದು ಮಾಡಿ ಮಾಡಿಲ್ಲ ಅಂತ ಹೇಳೋದು ಬೇರೆ, ಸಾಮಾನ್ಯ ಎದುರಿಗೆ ಮಾಡೋದು ಬೇರೆ. ಆದರೆ ದುರ್ಯೋಧನ ಹಾಗಲ್ಲ, ನೇರವಾಗಿ ಎದುರಿಸ್ತಾನೆ, ನಿರ್ಭೀತವಾಗಿ ನಡುತ್ತಾನೆ. ಮಹಾರಿ ಪಾಪ ಬರೋದಾಗ ನಿರ್ಭೀತಿಯಿಂದ ಧರ್ಮಾಚರಣೆ ಮಾಡಿದರೆ ಧರ್ಮದ ಪೂರ್ಣ ಪುಣ್ಯ, ನಿರ್ಭೀತಿಯಿಂದ ಪಾಪಾಚರಣೆ ಮಾಡಿದರೆ ಪಾಪಕ್ಕೆ ಪೂರ್ಣ ಪಾಪ. ಅಂತ ಪೂರ್ಣ ಪುಣ್ಯವಂತರು ಪಾಂಡವರಾದರೆ ಪೂರ್ಣ ಪಾಪಿಗಳು ಕೌರವರು. ಆ ಸಭೆಯಲ್ಲಿ ದುರ್ಯೋಧನ ನಡೀತಿದ್ದ ರೀತಿ ಎಷ್ಟು ಕೆಟ್ಟದಾಗಿದ್ದರೂ ಕೂಡ ಪಾಂಡವರು ಮಾತ್ರ ಅಲ್ಲೂ ಧರ್ಮವನ್ನು ಬಿಡಲಿಲ್ಲ ಅನ್ನೋದು ಭಾರಿ ವಿಶೇಷ. ಮೋಸ ಆಗಿರಬಹುದು, ಸೋತಂತೂ ಆಗಿದೆ, ಲೋಕದೃಷ್ಟಿಯಲ್ಲಿ ಸೋತಾಗಿಬಿಟ್ಟಿದೆ. ಅವನ ಮಾತುಗಳನ್ನು ಸಹಿಸಿಕೊಂಡು ಧರ್ಮರಾಜ ಕೂತಿರ್ತಾನೆ. ಆ ಸಮಯಕ್ಕೆ ಈ ಕಡೆಯಿಂದ ವಿದುರ, ಆ ಕಡೆಯಿಂದ ಭೀಮಸೇನ ಇಬ್ಬರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ವಿದುರ ಕೌರವರ ಕಡೆಯೇ ಇದ್ದು ಪ್ರತಿಭಟನೆ ಮಾಡಿದವನು, ಅವರ ಧೃತರಾಷ್ಟ್ರ ಒಬ್ಬ, ವಿದುರ ಒಬ್ಬ, ಇಬ್ಬರು ಅಣ್ಣತಮ್ಮಂದಿರೇನೆ. ಧೃತರಾಷ್ಟ್ರ ಅನ್ಯಾಯವನ್ನು ಕಣ್ಣು ಮುಚ್ಕೊಂಡು ನೋಡ್ತಾ ಇದ್ದಾನೆ, ಅವನು ಕುರುಡ, ಕಣ್ಣು ಮುಚ್ಕೊಂಡು ನೋಡಿದ್ದೆ ತಾನೆ, ಕಣ್ಣು ಮುಚ್ಕೊಂಡು ಅಧರ್ಮವನ್ನು ನೋಡ್ತಾ ಇದ್ದಾನೆ. ವಿದುರ ನಿಜವಾಗಲೂ ಅವನು ಸರಿ ಮಾಡಬೇಕಾದವನು, ಅವನೇ ಜವಾಬ್ದಾರಿ ಇರೋದು ಅವನಿಗೇನೆ, ಅಂಥವನು ಕಣ್ಣು ಕುಚ್ಕೊಂಡು ಕೂತ್ಬಿಟ್ಟಿದ್ದಾನೆ. ವಿದುರ ಧೃತರಾಷ್ಟ್ರನ ತಮ್ಮ, ಅವನಿಗೆ ಕಣ್ಣಿದೆ, ಎರಡು ಕಣ್ಣು ಇದೆ, ಹೊರಗಿನ ಕಣ್ಣು ಇದೆ, ಒಳಗಿನ ಕಣ್ಣು ಇದೆ, ಆದರೆ ಪವರ್ ಇಲ್ಲ. ಇದು ಬಹಳ ಮುಖ್ಯ. ಇದು ಅಧಿಕಾರ ಇದ್ದವನು ಧೃತರಾಷ್ಟ್ರ, ಅಧಿಕಾರ ಇಲ್ಲದವನು ವಿದುರ. ಆದರೆ ವಿದುರ ತನ್ನ ಇತಿಮಿತಿಗಳಲ್ಲೇ ಪ್ರತಿಭಟನೆ ಮಾಡ್ತಾನೆ. ಅದು ಕಲಿಬೇಕಾದ ಪಾಠ ವಿದುರಣಿನ. ತುಂಬ ಜನರು ಅಲ್ಲೇ ಸೋಲೋದು, ನಮ್ಮಿಂದ ಆಗೋದಿಲ್ಲ ಆಗೋದಿಲ್ಲ ಅನ್ನೋ ಪ್ರಶ್ನೆಯಲ್ಲ, ನಮಗೇನೂ ಆಗೋದಿಲ್ಲ ಎಂಬುದು ಸೊಳ್ಳೆ. ನಮ್ಮಿಂದ ಏನಾಗಬಹುದು ಅದನ್ನು ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದು ವಿದುರನ ದೊಡ್ಡ ಸಾತ್ವಿಕತೆ. ಎಲ್ಲರೂ ಕೂಡ ತಪ್ಪನ್ನೇ ನೋಡಿಕೊಂಡು ಸುಮ್ಮನೆ ಇದ್ದರೂ ಕೂಡ, ಭೀಷ್ಮ ದ್ರೋಣರು ಅಂತವ್ರು ಸುಮ್ಮನೆ ಇದ್ದರೂ ಕೂಡ ವಿದುರ ಅದಕ್ಕೆ ಇದು ಮಾಡಲಿಲ್ಲ. ಭೀಷ್ಮರ ಸ್ಥಾನ ಇನ್ನೂ ದೊಡ್ಡದು. ಅವರು ಭೀಷ್ಮನವರು ವಿದುರನಿಗೆ ತಂದೆಯ ಸ್ಥಾನದಲ್ಲಿದ್ದಾರೆ. ಅವರು ತಪ್ಪು ಮಾಡಿದಾಗಲೂ ಕೂಡ ವಿದುರ ಹೆದರಲಿಲ್ಲ ಎಂಬುದು ಆತನ ಧರ್ಮನಿಷ್ಠೆಗೆ ಒಳ್ಳೆಯ ಪುರಾವೆ. ಅದಕ್ಕೆ ಹೇಳ್ತಾರೆ, ವಿದುರ ಸಾಮಾನ್ಯನಲ್ಲ, ಯಮಧರ್ಮನ ಅವತಾರವೇ ವಿದುರ. ಧರ್ಮರಾಜನೂ ಯಮಧರ್ಮನ ಅವತಾರ, ವಿದುರನೂ ಯಮಧರ್ಮನ ಅವತಾರ. ವಿದುರ ಶೂದ್ರ ಜಾತಿಯಲ್ಲಿ ಹುಟ್ಟಿ ಧರ್ಮ ಪ್ರಜ್ಞೆ ಉಳಿಸಿಕೊಂಡು ಒಳ್ಳೆ ವಿವೇಕದಿಂದ ಮಾತಾಡ್ತಾನೆ. ಆದರೆ ವಿದುರನಿಗೆ ಗಟ್ಟಿಯಾಗಿ ನನಗೆ ನನಗೆ ಶಕ್ತಿ ಸಾಲದು ಅಂತ ಹೇಳಿದ್ದಾನೆ. ನನಗೆ ಶಕ್ತಿ ಸಾಲದು, ವಿವೇಕ ಇದೆ, ನನಗೆ ಶಕ್ತಿ ಇಲ್ಲ. ಶಕ್ತಿ ಎರಡು ರೀತಿಯಲ್ಲೂ ಇಲ್ಲ, ಅಧಿಕಾರ ದೃಷ್ಟಿಯಿಂದನೂ ಶಕ್ತಿ ಇಲ್ಲ, ದೇಹ ದೃಷ್ಟಿಯಿಂದನೂ ಶಕ್ತಿ ಇಲ್ಲ. ಅವನು ಕ್ಷತ್ರಿಯನೇ ಅಲ್ಲ ಮೊದಲನೇದಾಗಿ, ದೈಹಿಕವಾಗಿ ದುರ್ಬಲ, ಅಧಿಕಾರ ಇಲ್ಲ. ಧೃತರಾಷ್ಟ್ರನ ಎರಡೂ ಇದ್ದರೂ ಕೂಡ ಧೃತರಾಷ್ಟ್ರನ ಬಗ್ಗೆ ಒಂದು ಮಾತು ಹೇಳ್ತಾರೆ, ಮಹಾಭಾರತದಲ್ಲೇ ಬರುತ್ತೆ. ಅವನಿಗೆ ಸಾವಿರಾರು ಆನೆಗಳಷ್ಟು ಬಲ ಇತ್ತು ಧೃತರಾಷ್ಟ್ರನಿಗೆ, ವಿದುರನಿಗೆ ಅಷ್ಟು ಬಲ ಇಲ್ಲ. ಅಂಥವನು ಕೂಡ ಎಚ್ಚರಿಕೆಯಿಂದ ಮಾತಾಡ್ತಾ ಎಂಬುದು ವಿದುರನ ವೈಶಿಷ್ಟ್ಯ. ಧರ್ಮಪ್ರಜ್ಞೆ ಸರಿಯಾಗಿತ್ತು ಅಂದರೆ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಮನುಷ್ಯ ಎಷ್ಟು ನಿರ್ಭೀತನಾಗಿ ಬದುಕಬಲ್ಲ ಅಂತ ಹೇಳೋದಕ್ಕೆ ವಿದುರ ಸಾಕ್ಷಿ. ಘೋಷಣೆ ಮಾಡಿಬಿಡ್ತಾನೆ, ಅಧರ್ಮೋ ಹಿ ಮಹಾನೇತಾಂ ಸಭಾಂ ಆಕ್ರಮ್ಯ ತಿಷ್ಠತಿ. ನಮ್ಮ ದ್ರೌಪದಿ ಇಡೀ ಸಭೆಯನ್ನು ಅಧರ್ಮ ಮೆಟ್ಟಿ ನಿಂತು ಬಿಟ್ಟಿದೆ. ಇದು ಭಾರಿ ಅನ್ಯಾಯ, ನನಗೇನು ಮಾಡಲಿಕ್ಕಾಗೋದಿಲ್ಲ. ಸ್ವಾಶಕ್ತಿಂ ಸ್ವಾ ಅಶಕ್ತಿಂ ಜ್ಞಾಪಯನ್ ಅಂತ ಹೇಳಿದ್ದಾರೆ. ಆ ಸಮಯದಲ್ಲಿ ಆ ಕಡೆಯಿಂದ ಭೀಮಸೇನ ದೇವರು ಎದ್ದು ಮಾತಾಡೋದು, ಎಂಥ ಅಸಾಧಾರಣವಾದ ಸಾಮರ್ಥ್ಯ ಭೀಮಸೇನ ಅನ್ನೋದು. ಈ ಕಡೆ ವಿದುರ, ಆ ಕಡೆ ಭೀಮಸೇನ. ಅಲ್ಲಿ ಭೀಮಸೇನ ಹೇಳುತ್ತಾನೆ, ಇದು ಭಾರಿ ಅನ್ಯಾಯ, ಇದನ್ನು ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ. ಈ ತಪ್ಪಿಗೆ ಧರ್ಮರಾಜನೂ ಭಾಗಿಯಾಗಿದ್ದಾನೆ. ಇದು ತುಂಬ ಜನ ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ಅನೇಕರು ಇಬ್ಬರಿಗೆ ಗಲಾಟೆ ನಡೆದಾಗ ಒಬ್ಬರು ತಮ್ಮವರಾಗಿದ್ದರೆ ತಮ್ಮವರು ತಪ್ಪು ಅಂತ ಹೇಳೋಷ್ಟು ವೈಶಾಲ್ಯ ತುಂಬ ಜನಕ್ಕೆ ಬರೋದಿಲ್ಲ. ಧರ್ಮರಾಜನ ತಪ್ಪನ್ನು ಭೀಮ ಗುರುತಿಸ್ತಾನೆ, ಇದು ತಪ್ಪು, ಹೀಗೆ ಮಾಡಬಾರ್ದಾಗಿತ್ತು, ಅವನ ಕೈ ಸುಟ್ಟು ಬಿಡಬೇಕು ಅನ್ನೋ ಮಾತಾಡ್ತಾನಲ್ಲ. ಇದು ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕಾದ ಮಾತು. ನಮ್ಮವರೇ ತಪ್ಪು ಮಾಡಿದಾಗ ಅದನ್ನು ಪ್ರತಿಭಟನೆ ಮಾಡಲಿಕ್ಕೆ ಹಿಂಜರಿದ್ರೆ ಇನ್ನೊಬ್ಬರ ತಪ್ಪನ್ನು ಪ್ರತಿಭಟನೆ ಮಾಡೋ ಶಕ್ತಿ ನಮಗಿರೋದಿಲ್ಲ ಅಂತ ಹೇಳ್ತಾರೆ. ನಮ್ಮ ಮಾರಲ್ಲಿ ವಿಕಾಯಿ ಬಿಡ್ತೇವೆ, ಅಂದರೆ ನಾವು ಪಕ್ಷಪಾತಿಗಳು ಅಂತ ಆಗ್ತದೆ. ಭೀಮಸೇನ ಹಾಗೆ ಮಾಡೋದೇ ಇಲ್ಲ, ಧರ್ಮದ ನಿನ್ನ ತಪ್ಪಿದೆ, ನಿನ್ನ ಕೈ ಸುಟ್ಟು ಬಿಡ್ತೇನೆ ಅಂತ ಹೇಳಿದಾಗ ಅರ್ಜುನನಿಗೆ ಆಶ್ಚರ್ಯವಾಯಿತು. ಆಗ ಭೀಮಸೇನ ಹೇಳಿದ, ಕೈ ಸುಡೋದಿಲ್ಲ, ಉತ್ತಮೇ ವಚಸಾ ಶಿಕ್ಷಾ, ದೊಡ್ಡವರು ತಪ್ಪು ಮಾಡಿದಾಗ ಬಾಯಲ್ಲಿ ಖಂಡಿಸಬೇಕು, ಅದನ್ನು ಮಾಡಿದ್ದೇನೆ ಅಂತ ಹೇಳಿ ಆ ಸಭೆಯಲ್ಲಿ ನಡೆದ ಅನ್ಯಾಯವನ್ನು ಪ್ರತಿಭಟನೆ ಮಾಡ್ತಾನೆ. ಈ ಸಮಯದಲ್ಲಿ ಯಾರು ಬೇಕಾದರೂ ಬರಬಹುದು ನನ್ನನ್ನು ಎದುರಿಸಿ. ದ್ಯೂತ ಅನ್ನೋದು ಕ್ಷತ್ರಿಯ ಧರ್ಮ ಅಲ್ಲ, ಯುದ್ಧ ಕ್ಷತ್ರಿಯ ಧರ್ಮ, ಅದಕ್ಕೆ ಬನ್ನಿ ಎದ್ದು ಬಿಡ್ತೇನೆ ಅಂತ ಹೇಳಿದ್ದಾನೆ. ಇವತ್ತು ಲೋಕದೊಳಗೆ ಮೇಷ್ಟನ್ನು ಎದುರಿಸಬೇಕು ಅಂತ ಹೇಳಿದರೆ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಬೇಕೆ ಹೊರತು ಕಲ್ತೊಳ್ಳೋದಲ್ಲ. ಕಲ್ತೊಳ್ಳ ಸಾರ್ ಕೇಳಿ ಇನ್ನೊಂದು ಪ್ರಶ್ನೆಗಳು ಹೊಡೆದು ಬಿಡ್ತೇನೆ ನೋಡಿ ಅಂತ ಹೇಳಿ ಸುಮ್ಮನೆ ಆಗ್ಬಿಡ್ತಾ, ಅವ ಮೇಷ್ಟ್ರು ಸೋತು ಬಿಟ್ರು ಅಂದರೆ ಅದಲ್ಲ, ಕೇಳಿದ ಪ್ರಶ್ನೆಗಳ ಪಟ ಪಡ ಉತ್ತರ ಕೊಡ್ತಿದ್ರೆ ಅವ್ರು ಹೇಳ್ತಾರೆ ಓ ಭಾರಿ ಗುಡ್ ಅಂತ ಹೇಳಿಬಿಡ್ತಾರೆ. ಆ ಮಾಧ್ಯಮದಲ್ಲಿ ಎದುರಿಸಬೇಕು, ಯಾವ ಮಾಧ್ಯಮದಲ್ಲಿ ನಾವು ಎದುರಿಸಬೇಕಾಗಿದೆಯೋ ಅದರಲ್ಲಿ ಎದುರಿಸಬೇಕೇ ಹೊರತು ಇನ್ನೊಂದರಲ್ಲಿ ಹೋಗ್ಬೇಕು. ಕ್ರಿಕೆಟ್ ಆಡೋನ ಬ್ಯಾಟಲ್ಲಿ ಎದುರಿಸಬೇಕೇ ಹೊರತು ಅವನು ಕೂಡ ಬಾಂಬಿ ಎಂಬಾಗ್ಲಿಕ್ಕೆ ಹೋಗಬಾರ್ದು. ಅವನ ಕೈ ಬ್ಯಾಟಿಂದ ಉತ್ತರ ಕೊಡಬೇಕಷ್ಟೇ. ಅವನ ಅಷ್ಟು ಇವ ಲೇಖಕ ಲೇಖನಿಂದ ಉತ್ತರ ಕೊಡಬೇಕು. ಯೋಧ ಶಸ್ತ್ರಾಸ್ತ್ರ ಹಿಡಿದೇ ಯುದ್ಧ ಮಾಡಬೇಕು. ಇವತ್ತು ಕ್ಷತ್ರಿಯರ ಆ ಒಂದು ವಿಶೇಷವಾದ ಸಾಮರ್ಥ್ಯ ಅಂದರೆ ಬಲ. ಯೋ ಯಯೇವ ಬಲಜ್ಯೇಷ್ಠ ಕ್ಷತ್ರಿಯೇಷು ಸವುತ್ತಮ. ಬಲದಲ್ಲಿ ಯಾರು ಹಿರಿಯರೋ ಅವರೇ ಕ್ಷತ್ರಿಯರಲ್ಲಿ ತಾರತಮ್ಯದಲ್ಲೂ ದೊಡ್ಡವರು. ಬನ್ನಿ ಅಂತ ಭೀಮಸೇನ ಕರೆದರೆ ಅವರು ಯಾರಲ್ಲಿ ಉತ್ತರ ಇಲ್ಲ. ಇದ್ರ ಗುಟ್ಟಾಗಿ ಭೀಮಸೇನ ಕರೆಯಲಿಲ್ಲ, ಘೋಷಣೆ ಮಾಡ್ತಾನೆ, ಉತ್ತಿಷ್ಟಧ್ವಂ ಸರ್ವಯೇವ ಸಮೇತಾ, ಎಲ್ಲರ ಒಟ್ಟಿಗೆ ಬನ್ನಿ, ಮೃತ್ನಾವಿವಹ ಪಾದ ತಲೇನ ಸರ್ವಾನ್, ನಿಮ್ಮನ್ನು ಅಂಗಾಲಿ ಹೊಸಿಗೆ ಹಾಕಿಬಿಡ್ತೇನೆ ಅಂತ ಹೇಳಿದಾಗ ಭೀಷ್ಮದ್ರೋಣರು ಎದ್ದು ನೀನು ಹೇಳಿದ್ದು ನಿಜ ಅಂತ ಒಪ್ಕೊಂಡ್ಬಿಡ್ತಾನೆ. ಸರ್ವಂ ಸಂಭಾವ್ಯತೆ ತ್ವಯಿ, ನಿನಗೆ ಎಲ್ಲ ಸಾಮರ್ಥ್ಯ ಇದೆ ಭೀಮಸೇನ, ಆದರೆ ಇವತ್ತೀ ಕೆಲಸ ಮಾಡೋದು ಬೇಡ, ಅವರನ್ನು ಬಿಟ್ಟುಬಿಡು ಅಂತ ಹೇಳಿದಾಗ ಭೀಮಸೇನ ಅವರ ಮಾತಿಗೆ ಬೆಲೆ ಕೊಟ್ಟು ಬಿಡ್ತಾನೆ. ದುರ್ಯೋಧನ ಮಾತ್ರ ಅದನ್ನು ಅರ್ಥ ಮಾಡಿಕೊಳ್ಳದೆ ಇನ್ನೂ ಹೆಚ್ಚು ದೌರ್ಜನ್ಯವನ್ನು ತೋರಿಸ್ತಾನೆ. ದೊಡ್ಡವರ ದೊಡ್ಡತನ ಅರ್ಥ ಮಾಡಿಕೊಳ್ಳೋದಕ್ಕೂ ವಿವೇಕ ಬೇಕಲ್ಲ, ಅದಕ್ಕೊಂದು ಸಂಸ್ಕೃತಿ ಬೇಕು. ದುರ್ಯೋಧನೆಗೆ ಅದು ಇರಲಿಲ್ಲ. ಆ ವಸ್ತ್ರಾಪಹರಣಕ್ಕೆ ಪ್ರಯತ್ನ ಪಡಲಿಕ್ಕೆ ಹೊರಟ. ಆ ಸಮಯಕ್ಕೆ ಪಾಂಡವರು ತಾವೆಲ್ಲ ತಮ್ಮ ವಸ್ತ್ರಗಳನ್ನು ಕಳಿಸಿಟ್ಟು ನಾರು ಬಟ್ಟೆಯನ್ನು ತಾವು ಉಟ್ಕೊಂಡ್ಬಿಟ್ರು. ಹಾಗೆ ನಾವು ರಾಮಾಯಣ ನೋಡ್ತೇವೆ, ರಾಮನಿಗೆ ನಾರು ಬಟ್ಟೆ ಉಡಿಸಿದಂಥ ಮಹಾಪಾಪ ಕಾರ್ಯವನ್ನು ಕೈಕೇಯಿ ಮಾಡ್ತಾರೆ. ರಾಮದೇವರಿಗೆ ನಾರು ಬಟ್ಟೆ ಉಡಿಸಿ ಕಾಡಿ ಕಳಿಸ್ತಕ್ಕಂಥ ವ್ಯವಸ್ಥೆ ಮಾಡಿದ್ದು ಕೈಕೇಯಿ. ಅದಕ್ಕೆ ದುರ್ಬೋಧನೆ ಮಾಡಿದವಳು ಮಂಥರೆ, ಅವಳು ಅಲಕ್ಷ್ಮಿ ಅಂತ ಹೇಳಿ ರಾಮಾಯಣ ಕರೆದಿದೆ, ಮಹಾಭಾರತ ಹೇಳಿದೆ. ಇಲ್ಲಿ ಭೀಮಾದಿ ಪಾಂಡವರಿಗೆ ನಾರು ಬಟ್ಟೆ ಉಡಿಸಿದ ಕೆಲಸ ಮಾಡಿದ್ದು ಈ ದುರ್ಯೋಧನ. ಅದಕ್ಕೆ ಇವನು ಕಲಿ, ಇವನು ಕಲಿ, ಅವನ ಕಲಿಯ ಪತ್ನಿ, ಕಲಿಯ ಪತ್ನಿಯಾದ ಅಲಕ್ಷ್ಮಿ ಮಂಥರೆಯಾಗಿ ರಾಮದೇವರಿಗೆ ನಾರು ಬಟ್ಟೆ ಉಡಿಸೋ ಒಂದು ಸಂಚನ್ನ ರೂಪಿಸಿದರೆ, ಇಲ್ಲಿ ಸ್ವತಃ ಕಲಿ ಭೀಮಾದಿಗಳಿಗೆ ನಾರು ಬಟ್ಟೆ ಉಡಿಸ್ತಕ್ಕಂಥ ಒಂದು ಕೆಟ್ಟ ವ್ಯವಸ್ಥೆಯನ್ನು ಮಾಡುತ್ತೆ. ಅಲ್ಲೂ ಕಲಿ ಪತ್ನಿ, ಇಲ್ಲಿ ಕಲಿ, ಅಂದರೆ ಕಲಿಯಿಂದಾಗ ಅನಾಹುತಕ್ಕೆ ದೊಡ್ಡ ದೃಷ್ಟಾಂತ ಇದೆ. ರಾಜಪೋಷಾಕಿಲ್ಲಿರಬೇಕಾದವರಿಗೆ ನಾರು ಬಟ್ಟೆ, ತಾನು ಏನು ಅರ್ಹತೆಯೇ ಇಲ್ಲ, ತಾನು ರಾಜ ಅಂತ ಕರ್ಕೊಡ್ತಾನೆ. ಇದು ಆಶ್ಚರ್ಯ. ಈ ಮೋಸ ವಂಚನೆಗಳನ್ನು ದುರ್ಯೋಧನ ಪೂರ್ಣ ಪ್ರಮಾಣದಲ್ಲಿ ಜಾರಿ ತಂದಂಥ ಮಹಾದುಷ್ಟ. ಆ ಸಮಯಕ್ಕೆ ಸ್ವತಃ ಭೀಮಸೇನ ಮತ್ತೊಮ್ಮೆ ಎದ್ದು ದ್ರೌಪದಿ ವಸ್ತ್ರಾಪರಣಕ್ಕೆ ಪ್ರಯತ್ನ ಮಾಡಲಿಕ್ಕೆ ಅಂತ ಹೊರಟವನನ್ನು ಖಂಡಿಸ್ತಾ ಇದ್ದಾನೆ. ಮೊದಲನೇದಾಗಿ ದುಶ್ಯಾಸನ, ಎಂಥ ಪಾಪಿಯು, ಪಾಪೇಷು ಪೂರ್ವಶ್ಚ ತಥಾಧಮಸ್ಯ ವಂಶೇ ಕುರುಣಾಂ ಉರುಧರ್ಮಶೀಲಿನಾಂ ದುಶ್ಯಾಸನಸ್ಯಾಸ್ಯ ವಿದಾರೀಯ ವಕ್ಷ ಪಿಬಾಮಿ ರಕ್ತಂ ಜಗತಸ್ಸವಕ್ಷಂ. ಇಂಥ ಪರಮಪಾಪಿಯ ರಕ್ತವನ್ನು ಜನ ನೋಡೋ ಹಾಗೆ ನಾನು ಗುಟ್ಟಾಗಿ ಅಲ್ಲ ಎದೆಸಿಡಿ ರಕ್ತಪಾನ ಮಾಡ್ತೇನೆ, ದುಷ್ಟರಿಗೆ ಎಷ್ಟು ಉಗ್ರವಾದ ಶಿಕ್ಷೆ ಕೊಡಬೇಕು ಅಂತ ಹೇಳೋದಕ್ಕೆ ಭೀಮಸೇನನ ಈ ಮಾತು ಶ್ರೇಷ್ಠವಾದ ದೃಷ್ಟಾಂತ ಇದೆ. ಆಗಲೇನೆ ದ್ರೌಪದಿಗೆ ಸ್ವತಃ ಅಂಥ ಸಮಯದಲ್ಲೂ ದ್ರೌಪದಿ ದೇವಿ ನಡ್ಕೊಂಡ ರೀತಿ ವಿಚಿತ್ರವಾದದ್ದು. ಒಂದು ಕಡೆಗೆ ಸೀತಾದೇವಿ ರಾಮಾಯಣದಲ್ಲಿ, ಇನ್ನೊಂದು ಕಡೆಗೆ ದ್ರೌಪದಿ ದೇವಿ ಈ ಒಂದು ಮಹಾಭಾರತದಲ್ಲಿ. ಅಲ್ಲಿ ರಾವಣ ಬಂದು ಎತ್ಕೊಂಡೇ ಹೊರಟು ಬಿಡ್ತಾನೆ, ಆ ಸೀತಾಕೃತಿಯನ್ನ ವಿಚಾರ ಇರಲಿ, ಅಂತೂ ಪರಮಾತ್ಮನ ಪತ್ನಿಯನ್ನ ಅಪಹರಣ ಮಾಡಬೇಕತಕ್ಕಂತ ಮಹಾಪಾಪಿಷ್ಠನಾದವನು ರಾವಣ. ಇಲ್ಲಿ ಭೀಮನ ಪತ್ನಿಯಾದ ದ್ರೌಪದಿಯನ್ನ ಕಂಗೆಡಿಸಲು ಪ್ರಯತ್ನ ಪಟ್ಟು ದುರ್ಯೋಧನ. ಅಲ್ಲಿ ಭಗವಂತನ ಪತ್ನಿ, ಇಲ್ಲಿ ಭಗವದ್ಭಕ್ತ ಅಗ್ರೇಸರನ ಪತ್ನಿ. ಅಲ್ಲಿ ಲಕ್ಷ್ಮಿ, ಇಲ್ಲಿ ಸರಸ್ವತಿ. ದ್ರೌಪದಿ ಅಂದ್ರೆ ಭಾರತಿ, ಭಾರತಿ ಅಂದ್ರೆ ಮುಂದಿನ ಸರಸ್ವತಿ. ಭೀಮ ಹನುಮಂತ, ಮುಂದಿನ ಬ್ರಹ್ಮ. ಭಾವಿ ಬ್ರಹ್ಮ ಭೀಮನಾದರೆ, ಭಾವಿ ಸರಸ್ವತಿ ದ್ರೌಪದಿ. ಇಲ್ಲಿ ಸರಸ್ವತಿ ಮೇಲೆ ಅಪಚಾರ ಇಲ್ಲಿ, ಲಕ್ಷ್ಮಿ ಮೇಲೆ ಅಪಚಾರ ಅಲ್ಲಿ. ಮತ್ತು ಕಲಿಯುಗದಲ್ಲಿ ಎರಡೂ ನಡೆಯುತ್ತೆ ಅಂತ ಹೇಳ್ತಾರೆ. ಲಕ್ಷ್ಮಿ ಮೇಲೆ ಅಪಚಾರ ಅಂತ ಹೇಳಿದ್ರೆ ಭ್ರಷ್ಟಾಚಾರ, ವಿದ್ಯೆ ಮೇಲೆ ಅಪಚಾರ ಅಂತ ಕೇಳಿದ್ರೆ ಕೆಟ್ಟ ಕೆಟ್ಟ ಪುಸ್ತಕಗಳ ಪ್ರಚಾರ. ಎರಡೂ ನಡೆಯೋದು ಕಲಿಯುಗದಲ್ಲಿ ಒಂದೇನೆ. ಅವಕ್ಕೆ ಪ್ರಶಸ್ತಿಗಳು, ಅವಾರ್ಡ್ಗಳು, ಒಳ್ಳೊಳ್ಳೆ ಪ್ರಿಂಟ್ಗಳು, ಏನು ವೈಭವನೇ ವೈಭವ. ಅದಕ್ಕೆ ಈ ಶಸ್ತ್ರಾಸ್ತ್ರಗಂತ ಕೇಳಾಗೇ ಗತಿ ಇಲ್ಲ. ಕೇಳಿದರೆ ನಮ್ಮ ಜನಕ್ಕೆ ಬೇಕಿಲ್ಲ, ಉಳಿದವ್ರನ್ನ ಬಿಟ್ಟುಬಿಡಿ ಪಾಪ, ನಮ್ಮ ಜನಕ್ಕೆ ಅದರ ಆಸಕ್ತಿಯೇ ಇಲ್ಲ ಅಂತ ರೀತಿ ಇದ್ದ. ಎಲ್ಲಿ ನಾವು ಗ್ರಂಥ ಸಂರಕ್ಷಣೆ ನಡೆಯೋದಿಲ್ಲ, ಅಲ್ಲಿ ದ್ರೌಪದಿ ರಕ್ಷಣೆ ಮಾಡ್ತಾ ಇಲ್ಲ ಅಂತ ಅರ್ಥ. ಗ್ರಂಥ ಸಂರಕ್ಷಣೆ ಅಂದ್ರೆ ಒಂದೇ, ಸರಸ್ವತಿ ಸಂರಕ್ಷಣೆ ಅಂದ್ರೆ ಒಂದೇ, ವಿದ್ಯಾ ಸಂರಕ್ಷಣೆ ಅಂದ್ರೆ ಒಂದೇ. ಇವತ್ತು ಗ್ರಂಥಗಳನ್ನು ಓದ್ತೇವೆ ಬಿಡ್ತೇವೆ ಆಮೇಲೆ ವಿಚಾರ, ಅದಿರಬೇಕು ಅನ್ನೋದು ಮೊದಲನೇ ವಿಚಾರ. ನಮ್ಮಲ್ಲಿ ಇರಬೇಕು, ಅದು ಬೇಕಾದ್ರೆ ಸಿಗೋದಿಲ್ಲ, ಆದರೆ ಇದ್ದಾಗ ತೊಗೊಳ್ದು ಹೋದ್ರೆ ಪ್ರಯೋಜನ ಇಲ್ಲ. ಅದು ಇಟ್ಕೋಬೇಕು, ಸಂರಕ್ಷಣೆ ಮಾಡಲೇಬೇಕು. ಅದನ್ನು ಮನೆಯವರು ಏನೇನೋ ಇಟ್ಕೊಂಡು ಚಾಕು ಚುರಿ ಇಟ್ಕೊಂಡಿರ್ತಾರೆ, ಪ್ರಸಂಗ ಬಂದರೆ ಬರಲಿ ಅಂತೇಳಿ. ಪ್ರಸಂಗ ಬಂದು ಇದಕ್ಕೆ ಪ್ರಸಂಗನೇ ಬರೋದನ್ನು ತೀರ್ಮಾನ ಮಾಡ್ಕೊಂಡ್ಬಿಡ್ತಾರೆ. ಪಾಪ, ಶಾಸ್ತ್ರಕ್ಕೆ ಮಾತ್ರ ಪ್ರಸಂಗ ಬರೋದೇ ಇಲ್ಲ. ಕಳ್ಳ ಬಂದರೆ ಶಸ್ತ್ರ, ಕಳ್ಳ ಬಂದರೆ ಶಾಸ್ತ್ರ, ಯಮದೂತರು ಬಂದರೆ ಶಾಸ್ತ್ರ. ಅದನ್ನ ಯೋಚನೆ ಮಾಡಬೇಕು. ಈ ಕಳ್ಳ ಬರ್ತಾನೋ ಬಿಡ್ತಾನೋ ಗ್ಯಾರಂಟಿ ಇಲ್ಲ, ಯಮದೂತರು ಬರೋದು ಮಾತ್ರ ಗ್ಯಾರಂಟಿ. ಇವರು ಸಾಯಿದಾರ ಯಾವನೋ ಇಲ್ಲ, ಅವರ ಉಳಿಸೋದು ಯಾವ್ದು ಗೊತ್ತೇನು, ಶಾಸ್ತ್ರ ಒಂದೇ ಉಳಿಸೋದು. ಆಗ ಮನೆಯಲ್ಲಿ ಶಾಸ್ತ್ರ ಇತ್ತು ಅಂದರೆ ನಮ್ಮ ರಾಯರ ಮೃತ್ತಿಕೆ ಇದ್ದಿದ್ದಕ್ಕೆ ಬ್ರಹ್ಮರಾಕ್ಷಸ ಒಳಗೆ ಬರಲಿಲ್ಲ ಅಂತ ಕೇಳ್ತೇವೆ. ಇನ್ನು ಆಚಾರ್ಯ ಗ್ರಂಥಗಳಿದ್ದರೆ, ವೇದವ್ಯಾಸರ ಕೃತಿಗಳಿದ್ದರೆ, ಭಾಗವತಾದಿ ಗ್ರಂಥಗಳಿದ್ದರೆ ಅಲ್ಲಿ ಅವಸರ ಪ್ರವೇಶಕ್ಕೆ ಅವಕಾಶವೇ ಇರೋದಿಲ್ಲ. ಆಗ ನಮಗೆ ಶಾಂತವಾಗಿ ಬದುಕೋದು ಆಗ ಮಾತ್ರ ಸಾಧ್ಯ. ನಮಗೆ ಹೊರಗಿನ ಶತ್ರುಗಳಿಗೆ ಮಿತಿ ಇದೆ, ಈ ಒಳಗಿನ ಶತ್ರುಗಳಿಗೆ ಮಿತಿ ಇಲ್ಲ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಇದು ವರ್ಕಿಂಗ್ ಅವರ್ಸ್ ಅಂತಲೇ ಇಲ್ಲ, 24 ಅವರ್ಸು ಕಾಡ್ತಾ ಇರ್ತಾರೆ. ಇದು ಕನಸಿನಲ್ಲೂ ಒದರ್ತಿರ್ತಾನೆ ಮನುಷ್ಯ ಅಂದರೆ ಏನೋ ಕನಸಿದೆ ಅಂತ ಆಯ್ತಲ್ಲ, ಅದೇನೋ ಅಂದ್ಕೊಂಡಿದ್ದ, ಏನೋ ಆಗಿದೆ, ಒದರ್ತಾನೆ ಅಂತ ಅರ್ಥ. ಸೀರೋದು ಕೂಗೋದೆಲ್ಲ ಅದಕ್ಕೇನೆ. ನಿದ್ದೆಗಾಲಕ್ಕೂ ಕನಸಿನಲ್ಲೂ ಬಿಡದೇ ಇರತಕ್ಕಂಥ ಒಂದು ಭೂತಗಳು ಅಂದರೆ ಈ ಕಾಮಾದಿ ರಿಷಡ್ ವರ್ಗಗಳು. ಅದನ್ನೆಲ್ಲ ಗೆಲ್ಲೋದಕ್ಕೆ ಬೇರೆ ದಾರಿ ಇಲ್ಲ, ಅದಕ್ಕೆ ಸರಸ್ವತಿಯೇ ಆಗಬೇಕು, ಶಾಸ್ತ್ರವೇ ಆಗಬೇಕು, ವಿದ್ಯೆಯೇ ಆಗಬೇಕು. ಅದನ್ನು ಅವಮಾನ ಮಾಡ್ತಾನೆ ಅಂದರೆ ಅದಕ್ಕಿಂತ ಒಂದು ಪಾಪ ಇನ್ನೊಂದಿಲ್ಲ. ಅದರ ರಕ್ಷಣೆ ಯಾರು ಮಾಡ್ತಾರೆ? ಕಷ್ಟ ಭೀಮಸೇನ ಶಪಥ ಮಾಡಿ, ಅಹಂ ದುರ್ಯೋಧನಂ ಹಂತ ಕರ್ಣಂ ಹಂತ ಧನಂಜಯ ಶಕುನಿಂಚ ಅಕ್ಷಕಿತವಂ ಸಹದೇವೋ ಹನಿಷ್ಯತಿ. ನಾನು ದುರ್ಯೋಧನನನ್ನು ಕೊಲ್ತೇನೆ, ದ್ರೌಪದಿ ಇಷ್ಟಪಟ್ಟಿದ್ದು ಹಾಗೇನೆ. ಈ ಕರ್ಣನನ್ನ ಅರ್ಜುನ ಸಂಹಾರ ಮಾಡುತ್ತಾನೆ, ಈ ಶಕುನಿಯನ್ನ ಈ ಸಹದೇವ ಕೊಲ್ತಾನೆ, ಈ ಒಂದು ಪಣವನ್ನು ತೊಡ್ತಾರೆ, ಪ್ರತಿಜ್ಞೆಯನ್ನು ತೊಡ್ತಾರೆ, ಇದು ಎಲ್ಲರ ವ್ರತ ಆಗಬೇಕು ಅಂತ ಹೇಳುತ್ತಾರೆ. ದುರ್ಯೋಧನನ ಕೊಂದೇ ಕೊಲ್ತೇನೆ, ಇದು ಭೀಮ ಮಾಡಿದ ಶಪಥ. ಇದು ಎಲ್ಲರೂ ಆ ಶಪಥವನ್ನು ಅನುಸರಿಸಬೇಕು. ದುರ್ಯೋಧನ ಅಂದರೆ ಏನು? ದುರ್ಯೋಧನ ಅಂದರೆ ಕಲಿ. ಕಲಿ ಅಂದರೆ ಏನು ಅಂದರೆ ಅಜ್ಞಾನ ಮಿಥ್ಯಾಪತಿ ರೂಪತೋಸೌ ಅಜ್ಞಾನಾದಿ ಸ್ವರೂಪಸ್ತು ಕಲಿಹಿ ದುರ್ಯೋಧನ ಸ್ಮೃತ. ಅಜ್ಞಾನ ಮಿಥ್ಯಾಜ್ಞಾನಗಳೇ ಕಲಿ ಅಂದರೆ ಅದೇ. ಅದನ್ನು ಹೊಡೆದು ಓಡಿಸೋವರಿಗೂ ಕೂಡ ಎಂದೂ ಸುಖವಾಗಿರಲು ಸಾಧ್ಯ ಇಲ್ಲ. ಪ್ರತಿ ಕ್ಷಣದಲ್ಲೂ ಕೂಡ ಮನೆಯಿಂದ ಕಸ ಹೊರಗಾಕಲಿಕ್ಕೆ ಪ್ರಯತ್ನ ಪಡ್ತೇವೋ, ಮನಸ್ಸಿನಿಂದ ಅಜ್ಞಾನ ಮಿಥ್ಯಾಜ್ಞಾನಗಳನ್ನು ಹೊರಗಾಕಲಿಕ್ಕೆ ವಿಶ್ವ ಪ್ರಯತ್ನ ಮಾಡ್ತಿರಬೇಕು. ಅದು ಭೀಮಸೇನ ದೀಕ್ಷೆ ಅಂದರೆ ಅದೇನು. ಆ ಸಮಯಕ್ಕೆ ಒಂದು ಹಂತದಲ್ಲಿ ಎಲ್ಲ ಗಾಬರಿಗೊಳ್ಳುತ್ತಾ ಇದ್ದಾರೆ, ಇನ್ನೇನು ಮಾಡಬೇಕು. ಆಗ ಭೀಮಸೇನ ಸಾರುತ್ತಾನೆ, ಜೀವನದಲ್ಲಿ ಉಳಿಯೋದು ಮೂರೇ, ಪತಿತಶಾಸ್ಯ ದೇಹಸ್ಯ ಕಾಷ್ಟವಿಷ್ಟ ಸಮಸ್ಯಚ ಫಲಾನಿ ತ್ರೀಣಿ ಶಿಷ್ಯಂತೆ ವಿದ್ಯಾ ಕರ್ಮ ಸುತಾಯಿತಿ. ಮನುಷ್ಯನ ದೇಹ ಹೋದ ಮೇಲೆ ಅವನು ಎಷ್ಟು ತಿಳ್ಕೊಂಡಿದ್ದ, ಏನು ಜ್ಞಾನ ಸಂಪಾದನೆ ಮಾಡಿದ್ದ, ಅದು ಉಳಿಯುತ್ತೆ. ಕರ್ಮ, ಏನು ಸಾಧನೆ ಮಾಡಿದ್ದ, ಅದು ಉಳಿಯುತ್ತೆ. ಸುತ, ಎಂಥ ಮಕ್ಕಳನ್ನು ಪಡೆದಿದ್ದಾನೆ, ಅದು ಉಳಿಯುತ್ತೆ. ಈ ಮೂರರ ಹೊರತು ಇನ್ಯಾವುದು ಉಳಿಯೋದೇ ಇಲ್ಲ. ಇನ್ನು ಅರ್ಥ ಮಾಡಿಕೊಂಡ್ರೆ ಊಟ ಕೂತಾಗ ಎಲೆ ಹಾಕೊಂಡಿರ್ತಾನೆ, ಆಮೇಲೆ ತಿಂದ ಲೆಕ್ಕವ ಎಲೆ ತಿಂದ ಅಂತ ಹೇಳಿದ್ರೆ ಪಶು ಅಂತ ಬಿಡ್ತಾನೆ ಅಷ್ಟೆ. ಎಲೆ ತಿನ್ನೋದಿಲ್ಲ, ಎಲ್ಲಿರ ಪದಾರ್ಥ ಮಾತ್ರ ತಿಂತಾನೆ. ಅದೇ ತರಹ ಲೋಕದೊಳಗೆ ಜ್ಞಾನ ಭಂಡಾರ ಇದೆಯಲ್ಲ, ಅದನ್ನು ನಾವು ಸಂಪಾದನೆ ಮಾಡಬೇಕು. ಅದೆಲ್ಲ ಭೀಮಸೇನ ಸುಭಾಷಿತ ತುಂಬಿದ ಸಭೆಯಲ್ಲಿ ಮಾಡಿದಂತಹ ಭೀಮಸೇನ ಅದ್ಭುತವಾದ ಪ್ರವಚನ. ದುರ್ಯೋಧನಾದಿಗಳಿಗೆ ಕಣ್ಣು ತೆರೆಸ್ತಕ್ಕಂಥ ಮಾತು, ಅವ್ರಿಗೆ ಕಣ್ಣೇ ಇಲ್ಲ ಅದನ್ನು ತೆರಲಿಕ್ಕಾಗಲಿಲ್ಲ ಅಷ್ಟೆ. ಆದರೆ ಭೀಷ್ಮದ್ರೋಣಾದಿಗಳಿಗೆ ಉಪಯುಕ್ತವಾದ ಮಾತುಗಳು. ಮತ್ತೆ ಆ ಕಾಲಕ್ಕೆ ಅಂಜಿ ವಿದುರನ ಸಲಹೆಯಂತೆ ಎಲ್ಲ ರಾಜ್ಯಕೋಶಗಳನ್ನು ಧೃತರಾಷ್ಟ್ರ ವಾಪಸ್ ಕೊಡುತ್ತಾನೆ. ಆಮೇಲೆ ಮತ್ತೆ ದ್ಯೂತಕ್ಕೆ ಕರೀತಾರೆ ದುರ್ಯೋಧನ. ಅನುದ್ಯೂತ ಅಂತ ಹೆಸರು. ಇದು ದ್ಯೂತ, ಅದು ಅನುದ್ಯೂತ. ಅದಕ್ಕೆ ನಡೆದಂತಹ ದ್ಯೂತದಲ್ಲಿ 12 ವರ್ಷಗಳ ಕಾಲ ವನವಾಸ, 1 ವರ್ಷ ಕಾಲದ ಅಜ್ಞಾತವಾಸ, ಬಟ್ 13 ವರ್ಷಗಳ ಕಾಲ ಪಾಂಡವರು ದೂರ ಇರಬೇಕು. ಅಲ್ಲಿ ರಾಮದೇವರಿಗೆ 14 ವರ್ಷ ವನವಾಸ, ಇವರಿಗೆ 12 ವರ್ಷ ವನವಾಸ ಪ್ಲಸ್ 13. ಅಂತೂ ಎರಡರಲ್ಲೂ ವನಪರ್ವನೆ. ರಾಮಾಯಣದಲ್ಲೂ ಒಂದು ವನದ ಪ್ರಸಂಗ, ಇಲ್ಲೂ ಒಂದು ವನದ ಪ್ರಸಂಗ. ಕಾಡಿಗೆ ಹೋದವರು ಉಳಿದರು, ಕಳಿಸ್ತವನು ಸತ್ತ. ಎರಡು ಕಡೆ ಆಗಿದ್ದ ಹಾಗೆ ಕಳಿಸ್ತವನು ಉಳಿಲಕ್ಕಾಗಲಿಲ್ಲ, ಆದರೆ ಹೋದರು ಸುರಕ್ಷಿತ ವಾಪಸ್ ಬರ್ತಾ ಇದ್ದಾರೆ. ಪಾಂಡವರು ದುರ್ಯೋಧನ ಯಥಾಪ್ರಕಾರ ಮೋಸ ಮಾಡದ ಸೋತರು, ಅಲ್ಲಿಂದ ಹೊಳ್ಳಕ್ಕೆ ತಯಾರಾಗ್ತಾರೆ. ಆ ತಪ್ಪೇ ಆಗಿದೆ, ಆ ಕಾಲಕ್ಕೆ ಅನುಸರಣೆ ಮಾಡಬೇಕು ಅಂತ ತೋರಿಸಲಿಕ್ಕೆ ಹೊರಟ್ರಂತೆ ಆ ದುರ್ಯೋಧನಾದಿಗಳೆಲ್ಲ. ಆಗಲೇ ಅರ್ಥ ಮಾಡ್ಕೋಬಹುದಾಗಿತ್ತು, ಇವರು ಇಂಥ ಬಲಾಢ್ಯರಾದವರು, ತಮ್ಮ ಮಾತಿಗೋಸ್ಕರ ತಲೆ ಬಾಗ್ತಾ ಇದ್ದಾರೆ, ನಾವು ಮಾತು ತಪ್ಪತಕ್ಕಂಥವರಲ್ಲ ಅಂತ ಹೇಳಿ ಅವನು ಬದಲಾಗಬೇಕಾಗಿತ್ತು. ಯಾರು ಬದಲಾಗೋದಿಲ್ಲ, ಅವರು ನಕ್ಕನಂತೆ. ಪಾಂಡವರು ಹೊರಟಾಗ ದುಶ್ಯಾಸನಾದಿಗಳೆಲ್ಲ ನಗುತ್ತಾರೆ, ಇವರೆಲ್ಲ ಕಾಡಿಗೆ ಹೋಗ್ತಾ ಇದ್ದಾರೆ, ಪಶುಗಳು ಇವರೆಲ್ಲ ಕೂಡ ಷಂಡತಿಲರು, ಜೊಳ್ಳೆಳ್ಳುಗಳು ಅಂತ ಹೇಳಿ ಅಪಹಾಸ್ಯ ಮಾಡಿ ನಕ್ಕನಂತೆ. ಅವನ ತಮ್ಮಂದಿರೆಲ್ಲ ಆಗ ಅಣ್ಣ, ಇಬ್ಬರು ಅಣ್ಣಂದಿರಿಗೆ ಸೇರಿ ಅವರು ನಗಲಿ ಶುರು ಮಾಡ್ತಾರೆ. ಆಗ ಭೀಮಸೇನ ಶಪಥವನ್ನು ಮಾಡ್ತಾನೆ, ಇವರನ್ನೆಲ್ಲ ನಾನು ಸಂಹಾರ ಮಾಡ್ತೇನೆ ಅಂತ ಹೇಳಿ. ತಮ್ಮ ಇಬ್ಬರನ್ನು ಕೊಲ್ಲೋ ಶಪಥ ಈಗಾಗಲೇ ಆಗಿತ್ತು, ಈಗ ಉಳಿದ 98 ಜನಗಳನ್ನು ಸಂಹಾರ ಮಾಡ್ತೇನೆ ಅಂತ ಹೇಳಿದ್ದಾನೆ. ಅದು ಅನ್ಯಾಯ ಮಾಡಿದ್ದು ಇಬ್ಬರು, ಸಪೋರ್ಟ್ ಕೊಟ್ಟು ನಕ್ಕಿದ್ದು 98 ಜನ, 8 ಜನಗಳು ಸಾಯ್ಬೇಕು. ಅದನ್ನೇ ಆಚಾರ ಹೇಳ್ತಾರೆ, ಒಬ್ಬ ಮನುಷ್ಯ ಕೆಟ್ಟವನಾಗಲಿಕ್ಕೆ ಅವನು ಬರೀ ಕೆಟ್ಟದನ್ನು ಮಾಡಬೇಕಾಗಿಲ್ಲ, ಕೆಟ್ಟದ್ದನ್ನು ಮಾಡಿದ್ದನ್ನು ಕಂಡು ಅದು ಸಪೋರ್ಟ್ ಕೊಟ್ಟರೆ ಅವನು ಕೆಟ್ಟವನೇ ಆಗ್ತಾನೆ. ನಾರಾಯಣ ದುಟ್ ತದರಬಂಧಿ ನಿಗ್ರಹ ಕ್ಷತ್ರಿಯಾಣಾಂ ಪರಮೋ ಧರ್ಮ. ಈ ಮಾತು ಅರ್ಥ ಮಾಡಿಕೊಂಡ್ರೆ ತಪ್ಪಿತಸ್ಥರ ಜೊತೆಗೆ ಆ ಸಹಕಾರ ಕೊಡತಕ್ಕಂಥವರು ಶಿಕ್ಷಾರ ಅಪರಾಧಿಗಳಾಗ್ತಾರೆ. ಆ ಸಹಕಾರ ಕೊಟ್ಟಿದ್ದರ ಫಲ ಒಟ್ಟು 100 ಜನಗಳನ್ನು ನಾನೇ ಕೊಲ್ಲುತ್ತೇನೆ ಅಂತೇಳಿ ಭೀಮಸೇನ ಶಪಥವನ್ನು ಮಾಡಿದ. ಇವರೆಲ್ಲ ಹೋದರು, ದ್ರೋಣರ ಕಾಲಿಗೆ ಬಿದ್ದರಾಗ. ತಪ್ಪು ಮಾಡೋದು ಕಾಲಿಗೆ ಬಿಡೋದು, ಮತ್ತೆ ತಪ್ಪು ಮತ್ತೆ ಕಾಲಿಗೆ ಬಿಡೋದು, ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದು ಮತ್ತೆ ತಪ್ಪು ಮಾಡೋದಿದೆಯಲ್ಲ ಆ ಟೈಪ್ ಅದು. ಎಲ್ಲ ಕಾಲಿಗೆ ಬಿದ್ದರು. ಅವ್ರು ಹೇಳಿದರು, ಹೇಳಿ ಹೇಳಿ ಏನು ಬೇಕು ಅಂದರೆ, ಭೀಮ ಶಪಥ ಮಾಡಿದ್ದಾನೆ, ನಮ್ಮನ್ನೆಲ್ಲ ಭೀಮನಿಂದ ಉಳಿಸಬೇಕು ಅಂತ ಕೇಳಿದರು. ಅವ್ರು ಹೇಳಿದರು, ಭೀಮನಿಂದ ಉಳಿಯೋ ಶಕ್ತಿ ನನಗೇ ಇಲ್ಲ, ನಿಮ್ಮನ್ನೇನು ಉಳಿಸ್ತೇನೆ. ಆಯಿತು, ನೀವು ಕಾಲು ಹಿಡಿದಿದ್ದೀರಿ, ನಿಮ್ಮ ಪಕ್ಷ ಸೇರಿ ನಾನು ಹೋರಾಡಿ ಸಾಯ್ತೇನೆ, ಇಷ್ಟೇ ಹೇಳಿದ್ದವ್ರು. ಬದುಕ್ತೇನೆ ಅಂತ ಹೇಳಿಲ್ಲ, ನಿಮ್ಮ ಪಕ್ಷ ಸೇರಿ ನಾನು ಸಾಯ್ತೇನೆ ಅಷ್ಟೇ. ಅವ್ರಿಗೆ ಗೊತ್ತಾಯ್ತು, ಇವರು ಇವರು ಸಪೋರ್ಟ್ ಕೊಡೋದು ಒಂದೇ, ಸುಯಿಸೈಡಲ್ ಅಪ್ರೋಚ್ ಅಂತ, ನಾನು ಸಾಯೋದು ಒಂದೇ ಅಂತ ತಿಳ್ಕೊಂಡ್ರು ಪಾಪ. ಅಂತೂ ಮಾತು ಕೊಟ್ಟು ಆ ಕಡೆ ಸೇರ್ಕೊಳ್ತಕ್ಕಂಥ ಪ್ರಸಂಗ ಬಂತು. ಪಾಡು ವನಕ್ಕೆ ಹೋಗ್ತಾ ಇದ್ದಾರೆ. ಆ ಸಮಯಕ್ಕೆ ಕುಂತಿ ಭಾರಿ ದುಃಖ ಪಡ್ತಾಳೆ. ಕಾರಣ ತನ್ನ ಮಕ್ಕಳು ದುಃಖ ಪಡ್ತಾರೆ ಅಂತಲ್ಲ, ಇದು ಧರ್ಮಾತ್ಮರಿಗಿಂತ ಇಂಥ ಪ್ರಸಂಗ ಒದಗಿತಲ್ಲ, ಎಷ್ಟು ಅನ್ಯಾಯ ಇದು ಅಂತ ಹೇಳಿ ಭಾರಿ ವ್ಯಥೆ ಪಟ್ಲಂತೆ. ನಾನೂ ಬರ್ತೇನೆ ಅಂತ ಸಾಧ್ಯ ತಯಾರಾಗ, ನಾನು ಕಾಡಿಗೆ ಬರ್ತೇನೆ ಅಂತ ಹೇಳಿದಾಗ ವಿದುರ ಮಾತಾಡ್ತಾನೆ, ಅಮ್ಮ ನೀನು ಹೋಗಬೇಡ, ನೀನು ಮೊದಲೇ ವಯಸ್ಸಾದವಳು ಬೇರೆ. ಸುಕುಮಾರೀಚ ವೃದ್ಧಾಚ ಅಂತ ಕರೆದಿದ್ದಾರೆ ಮಹಾಭಾರತದಲ್ಲಿ. ಸುಕುಮಾರೀಚ ವೃದ್ಧಾಚ, ನೀನು ಸುಕುಮಾರಿ ಮತ್ತು ವೃದ್ಧಳು. ನೋಡೋರಿಗೆ ಇದು ಆಶ್ಚರ್ಯ ಆಗಿದೆ, ಕುಮಾರಿ ಅಂದರೆ ಚಿಕ್ಕವಳು ಅಂತ ಅರ್ಥ, ಸುಕುಮಾರಿ ಅಂದರೆ ಭಾರಿ ಚಿಕ್ಕವಳು ಅಂತ ಅರ್ಥ, ವೃದ್ಧಳು ಅಂತ ಕರೀತಾರೆ. ಇದು ಕಾಂಟ್ರಡಿಕ್ಷನ್ ಅಂದರೆ ಹಾಗಲ್ಲ, ವಯಸ್ಸಿನಲ್ಲಿ ವೃದ್ಧಳು ಟೆಂಡರ್ ಅಂತ ಅರ್ಥ, ಅದು ಅತ್ಯಂತ ಕೋಮಲೆ, ಆ ಅರ್ಥ ಹೊರತು ಬೇರೆಯಲ್ಲ. ನೀನು ಅತ್ಯಂತ ಕೋಮಲ ಸ್ವಭಾವದವಳು, ವಯಸ್ಸು ಬೇರೆ ಆಗಿದೆ. ಆ ಕಾಡಿನಲ್ಲಿ ಭಯಂಕರವಾದ ದಾರಿ, ಭಯಂಕರವಾದಂಥ ಪಶುಪಕ್ಷಿಗಳು ಮೃಗಗಳು ಇರುತ್ತೆ, ಹೋಗಬೇಡ, ನೀನು ನನ್ನಲ್ಲೇ ಮನೆಯಲ್ಲೇ ಇರುವಂತ ಇಟ್ಕೊಂಡಂತೆ. ಇದು ಭಾರಿ ವಿಶೇಷ ಇದು. ವಿದುರ ತನ್ನಲ್ಲಿರಬೇಕು ಅಂತ ಕೇಳ್ತಾನೆ, ಕುಂತಿ ಒಪ್ಕೊಂಡ್ಲಂತೆ. ಗಮನಿಸಬೇಕು, ವಿದುರ ಜಾತಿಯಲ್ಲಿ ಶೂದ್ರ, ಇವರು ಕ್ಷತ್ರಿಯರು, ಇರಬಹುದಾದ ಎಲ್ಲಕ್ಕೆ ಬರುತ್ತೆ ಅಂತ ಹೇಳುತ್ತಾರೆ. ವ್ಯವಸ್ಥೆ ಇವ್ರದ್ದಾದರೆ ಆ ಜಾಗ ಏನಾದರೂ ಪರವಾಗಿಲ್ಲ. ವಿದುರಂತೂ ಭಾರಿ ಸಾತ್ವಿಕನಾದವರು. ವಿದುರ ಮೇಲೆ ಇರಲಿಕ್ಕೆ ಒಪ್ಕೊಂಡು ನೋಡಿ, ಧೃತರಾಷ್ಟ್ರ ಹತ್ತಿರದ ಬಂಧು, ಅಲ್ಲಿರಲಿಲ್ಲ ವಿದುರ. ಅದಕ್ಕೆ ಹೋಲಿಸಿದರೆ ಸ್ವಲ್ಪ ದೂರ, ಯಾಕಂದ್ರೆ ಇವನ ಜಾತಿನೇ ಬೇರೆ. ಆದರೆ ಕುಂತಿ ಅಲ್ಲಿರ್ತೇನೆ ಅಂತ ಒಪ್ಕೊಂಡ್ಲಂತೆ. ಹಿಂದಿನ ಕಾಲದ ಜಾತಿ ವ್ಯವಸ್ಥೆಯ ಬಗ್ಗೆ, ವರ್ಣ ವ್ಯವಸ್ಥೆಯ ಬಗ್ಗೆ ಬೆಳಚಲ್ತಕ್ಕಂಥ ಜಾಗ ಇದು. ಒಬ್ಬ ಸಚ್ಛೂದ್ರ ಅಂತ ಕರೀತಾರೆ, ಒಬ್ಬ ಶೂದ್ರ ಯೋಗ್ಯನಾಗಿ ಬದುಕಿದರೆ ಅವನ ಸ್ಥಾನಮಾನ ದಾರಿ ತಪ್ಪಿದ ಬ್ರಾಹ್ಮಣನಿಗಿಂತ ಮೇಲು ಎಂಬುದು ಶಾಸ್ತ್ರದ ಆದೇಶ. ಒಬ್ಬ ದಾರಿ ತಪ್ಪಿದ ಬ್ರಾಹ್ಮಣನಿಗಿಂತ ದಾರಿ ತಪ್ಪದ ಶೂದ್ರ ತುಂಬ ಮೇಲ್ಮಟ್ಟದಲ್ಲಿರ್ತಾನೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ವರ್ಣ ವ್ಯವಸ್ಥೆ ಅನ್ನೋದು ಅದನ್ನು ಮೇಲು ಕೀಳುಗಳಿಗೋಸ್ಕರ ಮಾಡಿದ್ದಲ್ಲ, ಅದು ಕರ್ಮಾಚರಣೆಗೋಸ್ಕರ ಮಾಡಿದ ವ್ಯವಸ್ಥೆ ಅಷ್ಟೇನೆ. ಆದಷ್ಟು ಇನ್ನು ನೋಡಿ, ರಾಜಮಹಾರಾಜರ ಕಥೆ ದಾಖಲಾಗಲಿಲ್ಲ, ಒನಕೆ ಓಬವನ ಕಥೆ ದಾಖಲಾಯಿತು. ರಾಜರಲ್ಲೆಲ್ಲ ಮಹಾರಾಣಿ ಅಲ್ಲ ಅವಳು, ಆದರೆ ಸೇವೆ ಮಾಡಿದ್ದರ ಫಲ ಮಹಾ ಒಬ್ಬ ದೇಶದ ಮಹೋನ್ನತ ಮಹಿಳೆಯರ ಸಾಲಿಗೆ ಸೇರಿಬಿಡುತ್ತಾರೆ. ಎಷ್ಟೋ ಜನ ಮಹಾರಾಣಿಯರಿಗೆ ಆ ಭಾಗ್ಯ ಸಿಗಲಿಲ್ಲ, ಅವಳಿಗೆ ಸಿಕ್ತು. ಯಾತಕ್ಕೆ ತನ್ನ ಇತಿಮಿತಿಗಳಲ್ಲಿ ಮಾಡಿದ ಕೆಲಸ ಇತ್ತಲ್ಲ, ಎಷ್ಟು ಒಳ್ಳೆಯದಾಯ್ತು ಲೋಕಕ್ಕೆ. ಅದರಿಂದ ಈ ಕಾನ್ಸೆಪ್ಟ್ ನಮಗೆ ಡೆವಲಪ್ ಆದರೆ ನಾವು ಯಾವ ಜಾತಿಯಲ್ಲಿದ್ದು ಸಾಧನೆ ಮಾಡ್ತೇವೆ ಎಂಬುದು ಮುಖ್ಯ ಅಲ್ಲ, ಎಂಥ ಸಾಧನೆ ಮಾಡ್ತೇವೆ ಎಂಬುದು ಮುಖ್ಯ. ಎರಡು ಸೇರಿದರೆ ಭಾರಿ ಒಳ್ಳೆಯದೇನೆ, ಆದರೆ ನಿಜವಾದ ಸಾಧನೆ ಸರ ಗೌರವಕ್ಕೆ ವಿವರಣೆ ಸಿಕ್ಕಂಥ ಒಂದು ಪಾತ್ರ ಭಾರಿ ದೊಡ್ಡದು. ಕುಂತಿ ಒಪ್ಕೊಂಡ್ಲಂತೆ. ಅಷ್ಟೊತ್ತಿಗೆ ಕುಂತಿ ಅಲ್ಲಿ ನೋಡ್ಕೊಳ್ಳೋಕೆ ಯಾರು ಇರಬೇಕೆ ಕುಂತಿ ನೋಡ್ಕೊಳ್ಳೋದಕ್ಕೆ ಅಂತ ಕೇಳಿದರೆ, ನಕಲ ಸಹಿದವರ ಹೆಂಡಂದರೆಲ್ಲ ಅಲ್ಲೇ ಉಳ್ಕೊಳ್ತಾರೆ. ಇದು ಭಾರಿ ವಿಶೇಷ. ಇದು ನಕಲ ಸಹಿದವರ ಹೆಂಡಂದು ಇದ್ದ ಮನೆಯಲ್ಲಿ ಸೊಸೆ ಚಿಕ್ಕ ಸೊಸೆ ಎಂದಿರೋ ಅತ್ತೆ ನೋಡ್ಕೊಂಡಿರ್ತೇವೆ ಅಂತ ಅಲ್ಲೇ ಉಳ್ಕೊಂಡು ಬಿಟ್ರಂತೆ. ಹುಡುಗರೆಲ್ಲ ಒನಕ್ಕೆ ಹೊಡ್ತಾ ಇದ್ದಾರೆ, ಎಲ್ಲರೊಂದು ಎಲ್ಲರೂ ದ್ರೌಪದಿ ಸುಭದ್ರ ಉಳಿದವರೆಲ್ಲ ಅವರಿಬ್ಬರು ನಕಲ ಸಹದವರ ಹೆಂಡತಿಯರನ್ನು ಬಿಟ್ಟರೆ ಉಳಿದವರೆಲ್ಲ ಕಾಡಿಗೆ ಹೊರಟವರೇನೆ. ಆಗ ನಮಸ್ಕಾರ ಮಾಡಲಿಕ್ಕೆ ಪಾಂಡವರು ಬರ್ತಾರೆ. ಕುಂತಿ ಹೇಳ್ತಾಳೆ, ನಿಮಗೇನಂತ ಆಶೀರ್ವಾದ ಮಾಡೋದು, ಯಾರಿಗೆ ತಿಳುವಳಿಕೆ ಇಲ್ಲ ಅವರಿಗೆ ಉತ್ಸಾಹದ ಕಾಲಕ್ಕೆ ಮಾತ್ರ ಹೇಳಬೇಕಾಗತ್ತೆ. ನೀವು ಲೋಕಕ್ಕೆ ಧರ್ಮ ಹೇಳ್ತಕ್ಕಂಥವರು, ನಿಮಗೇನು ನಾನು ಹೇಳೋ ಸಂದೇಶ ಏನೂ ಇಲ್ಲ, ಆದರೆ ಒಂದು ಮಾತು ಖಚಿತ, ನೀವು ನಿಜವಾಗಲೂ ಧರ್ಮಿಷ್ಠರಾದ್ದರಿಂದ ನಿಮಗೆ ಜಯ ಖಚಿತ, ನೀವು ಗೆದ್ದೇ ಗೆಲ್ತೀರಿ ನನಗೆ ವಿಶ್ವಾಸ ಇದೆ ಅಂತ ಹೇಳ್ತಾರೆ. ಇದು ಹೆಂಗಸರೆಲ್ಲ ಕಲಿಬೇಕಾದ ಪಾಠ ಇದು. ಎಷ್ಟೋ ಜನ ಅಳೋದು ದೊಡ್ಡ ರೆಮಿಡಿ ಅಂತ ತಿಳ್ಕೊಂಡ್ಬಿಡ್ತಾರೆ, ಜೋರಾಗತ್ರ ಭಾರಿ ಅಭಿಮಾನ ಅಂತ ತಿಳ್ಕೊಂಡ್ಬಿಡ್ತಾರೆ. ತಪ್ಪು, ಅಳೋದ್ರಿಂದ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ ಹೊರತು ಸಮಸ್ಯೆ ಪರಿಹಾರವಾಗೋದಿಲ್ಲ. ಆ ಸಮಯಕ್ಕೆ ಒಳ್ಳೆ ಧೈರ್ಯ ತೋರಿಸೋದಿದೆಯಲ್ಲ, ಅದಕ್ಕೆ ವೇದವ್ಯಾಸದೇವರು ಬರೀತಾರೆ, ಕುಂತ್ಯಾಹ ಧೃತಿಂಚೈವ. ಮಹಾಭಾರತದ ಸಂದೇಶಗಳಲ್ಲಿ ಅತಿ ದೊಡ್ಡ ಸಂದೇಶ ಯಾವುದು ಅಂತ ಕೇಳಿದರೆ ಐದಾರು ಸಂದೇಶಗಳನ್ನು ಕೊಡ್ತಾರೆ. ಒಂದು, ಈ ಕುಂತಿಯಿಂದ ಕಲಿಬೇಕಾದ ಪಾಠ ಅಂದರೆ ಧೈರ್ಯ ನೋಡಿ ಅಂತ ಹೇಳ್ತಾರೆ. ಮೊದಲೇ ಗಂಡ ಇಲ್ಲ, ಇಲ್ಲಿ ಆಪತ್ತುಗಳ ಸರಮಾಲೆ ನಡೆದಿರೋದಂತೂ ಭಾರಿ ಅನ್ಯಾಯ. ಅವರು ಕಾಡಿಗೆ ಹೋಗ್ತಾ ಇದ್ದಾರೆ, ದೊಡ್ಡವರೆಲ್ಲ ಗಣೇಷ್ಟು ವಿಷ್ಣು ದ್ರೋಣಾದಿಗಳೆಲ್ಲ ಈ ಪಕ್ಷದಲ್ಲಿದ್ದಾರೆ. ಅಂತ ಹೊತ್ತಿನೊಳಗೆ ಏನು ಹೇಳಬೇಕಾಕೆ, ಯೋಚನೆ ಮಾಡಬೇಡಿ, ಒಳ್ಳೆಯ ದಾರಿಯಲ್ಲಿದ್ದೀರಿ, ನೀವು ಒಳ್ಳೆಯದಾಗೇ ಆಗುತ್ತೆ. ಇದನ್ನು ನಿಜವಾದ ಧೈರ್ಯ ಅಂತ ಕರೀತಾರೆ. ಇಂಥ ಧೈರ್ಯದ ಒಂದು ದೊಡ್ಡ ನಿಜವಾದ ಪ್ರತೀಕ ಒಬ್ಬ ಪುರುಷನ ಕಥೆಯಲ್ಲಿ ಹೇಳಲಿಲ್ಲ, ಒಬ್ಬ ಕುಂತಿಯ ಧೈರ್ಯ ಅಂತ ವೇದವ್ಯಾಸರು ದಾಖಲೆ ಮಾಡಿದ್ದು. ಇಡೀ ಒಂದು ಸ್ತ್ರೀಕುಲಕ್ಕೆ ಸಂದ ಗೌರವ ಅಂಬುದನ್ನು ಮರಿಬಾರದು. ಅಷ್ಟು ಕೊಂಡಾಡ್ತಾರೆ ಕುಂತಿನ. ಮತ್ತೆ ಕುಂತಿ ದ್ರೌಪದಿನ ಕುರಿತು ಹೇಳ್ತಾಳೆ, ಅಮ್ಮ ದ್ರೌಪದಿ ನತ್ವಾಂ ಸಂದೇಶ್ಟು ಮಿಚ್ಛಾಮಿ, ನೀನೇನು ಸಂದೇಶ ಕೊಡಕ್ಕೆ ನಾನು ಹೊರಟಿಲ್ಲ ಅಂತ ಹೇಳ್ತಾಳೆ. ನೀನು ಯಾವ ಸಂದೇಶವನ್ನು ನಾನು ಕೊಡೋದಿಲ್ಲ. ಭೂಷಿತಂತೆ ಕುಲದ್ವಯಂ, ನಿನ್ನಿಂದ ಎರಡು ವಂಶ ಉದ್ಧಾರವಾಗಿದೆ ಅಂತ ಹೇಳ್ತಾಳೆ. ನೀನು ಹುಟ್ಟಿದ ಮನೆಗೂ ಕೀರ್ತಿ ತಂದೆ, ಸೇರಿದ ಮನೆಗೂ ಕೀರ್ತಿ ತಂದೆ. ಇದಕ್ಕೆ ಇವತ್ತು ಸಭೆಯಲ್ಲಿ ನಡ್ಕೊಂಡ ರೀತಿ ಇದೆಯಲ್ಲ, ಅದೇ ದೊಡ್ಡ ದುಷ್ಟಾಂತ ಅಂತ ಹೇಳ್ತಾಳೆ. ಅವಾಗ ಆ ಪರಿಸ್ಥಿತಿಯಲ್ಲಿ ಎಂಥವರು ಕೂಡ ಕೂಗಾಡೋದು ಕಿರುಚಾಡೋದು ಮಾಡಬಹುದಾಗಿತ್ತು. ದ್ರೌಪದಿ ಹಾಗೆ ಮಾಡಲಿಲ್ಲ, ನ್ಯಾಯಬದ್ಧವಾಗಿ ಮಾತಾಡಿದ್ದೆ ಹೊರತು ಮತ್ತೊಂದಿಲ್ಲ. ದೇವರನ್ನು ಸ್ಮರಣೆ ಮಾಡಿದ್ದೆ ಹೊರತು ಕೆಟ್ಟದ ನಡ್ಕೊಳ್ಳಿಲ್ಲ, ಒಬ್ಬರನ್ನು ನಿಂದೆ ಮಾಡಲಿಲ್ಲ, ಆದರೆ ಕಟುವಾಗಿ ಖಂಡಿಸೋದನ್ನು ಬಿಡಲಿಲ್ಲ. ಈ ನಿಂದೆಗೂ ವಿಮರ್ಶೆಗೂ ತುಂಬ ವ್ಯತ್ಯಾಸ ಇದೆ. ಬಯ್ಯೋದು ಬೇರೆ, ವಿಮರ್ಶೆ ಮಾಡೋದು ಬೇರೆ. ನೀನು ತಪ್ಪು ಮಾಡಿದ್ದೆ ಅಂತ ಖಚಿತವಾಗಿ ಹೇಳಿ, ನೀನು ಫೇಲ್ ಆಗಿದ್ದೆ ಅಂತ ಹೇಳಿ, ಏನು ತಪ್ಪಲ್ಲ, ಫೇಲ್ ಆದ್ರೂ ಫೇಲ್ ಆಗಿದ್ದೆ ಅಂತ ತಪ್ಪಲ್ಲ. ನೀನು ಅಯೋಗ್ಯ ಕಳ್ಳಾದ್ರೆ ತಪ್ಪಾಗುತ್ತೆ, ಅದು ಫೇಲ್ ಆಗಿದ್ದಾನೆ, ಕಳ್ತನ ಮಾಡಿಲ್ಲ ಅವನು, ಗಮನಿಸ್ಬೇಕು ನಾವು. ಆದ್ರೂ ಬೈದ್ರೆ ಔಟ್ ಆಫ್ ಸ್ಟೇ ಹೋದಾಗ ಲೆಕ್ಕ. ಇದನ್ನ ಅರ್ಥ ಮಾಡಿಕೊಂಡ್ರೆ ತಪ್ಪಿಗೆ ತಕ್ಕ ಶಿಕ್ಷೆ ಕೊಡಬೇಕೆ ಹೊರತು ಅದರ ಇತಿಮಿತಿಗಳನ್ನು ಮೀರಿ ಮಾತಾಡಬಾರದು. ದ್ರೌಪದಿ ಎಂದೂ ಅಂತ ಮಾತನಾಡಲಿಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ಅದಕ್ಕೆ ಏನು ಬೇಕಾದಕ್ಕೆಲ್ಲ ದೊಡ್ಡ ಸಂಸ್ಕಾರ ಬೇಕು, ಅದಕ್ಕೆ ದೊಡ್ಡ ತಿಳುವಳಿಕೆ ಬೇಕು. ಎಲ್ಲರೂ ಆ ರೀತಿ ಬದುಕಲಿಕ್ಕಾಗೋದಿಲ್ಲ.